ಪ್ರಣಮ್ಯ ಪ್ರವಕ್ಷಾಮಿ ಪ್ರಮಾಣಾನ ಸ್ವಲಕ್ಷಣಂ. ಇರೋದು ಭಾರಿ ಚಿಕ್ಕದು, ನಾಲ್ಕೇ ಪುಟ ಇರ್ತಾರೆ, ಮೂರುವರೆ ಪುಟ, ಒಂದು ಎರಡು ಮೂರು ನಾಲ್ಕು ಮೂರುವರೆ ಪುಟ ಇರ್ತಾ ಇದೆ. ಆದರೆ ಈ ಪ್ರಮಾಣ ಲಕ್ಷಣ ಇವತ್ತು ಇದನ್ನು ವರ್ಣನೆ ಮಾಡಬೇಕಂತ ಹೇಳ್ತಾರೆ. ನಮ್ಮ ಪ್ರಮಾಣ ಲಕ್ಷಣ ಹೇಗೆ ಅಂತ ಕೇಳಿದರೆ, ತತ್ವಾನಾಂ ಅವಲೋಕಾಯ, ತತ್ವಜ್ಞಾನವನ್ನು ನೋಡೋದಕ್ಕೆ, ಹೇಗೆ ವಸ್ತುಗಳನ್ನು ನೋಡೋದಕ್ಕೆ ಕಣ್ಣು ಬೇಕು, ಶಾಸ್ತ್ರದ ಪ್ರಮೇಯಗಳನ್ನು ನೋಡಲಿಕ್ಕೆ ಬರತಕ್ಕಂಥ ಕಣ್ಣು ಅಂದರೆ ಪ್ರಮಾಣ ಲಕ್ಷಣ ಮತ್ತು ಕಥಾ ಲಕ್ಷಣ ಅಂತ ಹೇಳ್ತಾರೆ. ಪ್ರಮಾಣ ಲಕ್ಷಣ, ಯಾವುದೇ ಒಂದು ವಸ್ತುವನ್ನು ನಾವು ತಿಳಿಬೇಕಾದ್ರೆ ಅದಕ್ಕೊಂದು ಸಾಧನ ಬೇಕು. ಅದಕ್ಕೇನಂತ ಕರೀತಾರೆ, ಅದನ್ನೇ ಪ್ರಮಾಣ ಅಂತ ಹೇಳ್ತಾರೆ. ಪ್ರೂಫ್ ಎಂಬ ಅರ್ಥದಲ್ಲಿ, ಏನು ಪ್ರೂಫ್ ಅಂತ ಹೇಳ್ತೀವಲ್ಲ, ಏನು ಪ್ರಮಾಣ ಅಂದ್ರೆ ಒಂದೇ, ಏನು ಆಧಾರ ಒಂದೇ. ಇಂತಹ ಯಾವುದೇ ಒಂದು ವಿಷಯವನ್ನ ರೂಪದ ಜ್ಞಾನಕ್ಕೆ ಕಣ್ಣು ಇಲ್ಲದವಾದ ರೂಪದ ಜ್ಞಾನ ಬರಲು ಸಾಧ್ಯ ಇಲ್ಲ, ಕಿವಿ ಇಲ್ಲದವಾದ್ರೆ ಶಬ್ದದ ಜ್ಞಾನ ಇಲ್ಲ. ಅದೇ ರೀತಿ ಪ್ರಮಾಣಗಳ ಪರಿಕಲ್ಪನೆಯಿಂದ ಹೋದರೆ ಪ್ರಮೇಯಗಳ ಅರ್ಥ ನಮಗಾಗೋದಿಲ್ಲ. ಯಾವುದೇ ಜನಗಳಿವತ್ತು ಸಾಧನಿಕರು ಏನೇನೋ ವಿಶೇಷ ಯಾತಕ್ಕೆ ಮಾತಾಡ್ತಾರೆ ಶಾಸ್ತ್ರದ ಬಗ್ಗೆ ಅಂತ ಹೇಳಿದ್ರೆ, ಯಾವ್ದ್ರ ಬಗ್ಗೆ ಏನ್ ಮಾತಾಡಬೇಕು ಅಂತ ಗೊತ್ತಿಲ್ಲ. ಒಬ್ಬ ಕುರುಡ್ರೆಲ್ಲ ರೂಪದ ಬಗ್ಗೆ ಮೀಟಿಂಗ್ ಮಾಡಿದಾಗುತ್ತೆ ಅಷ್ಟೇ, ಒಬ್ಬರು ಕಣ್ಣಿಲ್ಲೇ ಇಲ್ಲ, ರೂಪದ ಬಗ್ಗೆ ಭಾರಿ ದೊಡ್ಡ ಡಿಸ್ಕಷನ್ ಮಾಡಿದ್ರೆ ಏನರ್ಥ ಅವರಿಗೆ? ಅದಕ್ಕೆ ಅದು ಬೇಸಿಕ್ ಕಣ್ಣುಗಳೇ ಇಲ್ಲ ಅಂತ ಹೇಳಿದ ಮೇಲೆ ಅವ್ರಿಗೆ ಪ್ರಮಾಣದ ಕಾನ್ಸೆಪ್ಟೇ ಇಲ್ಲ. ಸಾಧನಿಕರೆಲ್ಲ ಶಾಸ್ತ್ರ ವಿಚಾರ ಮಾತಾಡಬೇಕಾದ್ರೆ ಏನು ಗೊತ್ತಿರಬೇಕು? ಎಷ್ಟು ಕೋರ್ಟ್ ಆರ್ಡರ್ ಮಾಡಿದ್ರೆ ಎಲ್ಲ ಚಪ್ಪು ಗೊತ್ತಿರುತ್ತೆ, ಸುಮ್ಮನೆ ಅದಕ್ಕೆ ಕೋರ್ಟ್ ಡಿಸಿಷನ್ ಅಂತ ಅಷ್ಟೇ. ಅದು ಬಾಯಿ ಬಂದ ಮನೆಗೆ ಎಷ್ಟು ದುಃಖ ಆದ್ರೂ ಕೂಡ ಹೊರಗಡೆ ಏನಂತಾರೆ, ಅದನ್ನ ಕೋರ್ಟ್ ಡಿಸಿಷನ್ ಹೋಗ್ಬೇಕು ಅಂತ ಹೇಳ್ತಾರೆ. ಅದೇ ರೀತಿನೇ ಶಾಸ್ತ್ರದ ತೀರ್ಮಾನ ಅಂತ ಕೇಳಿದ್ರೆ, ಅತೀಂದ್ರಿಯ ಪದಾರ್ಥಗಳ ಬಗ್ಗೆ ಶಾಸ್ತ್ರದ ತೀರ್ಮಾನ ಅಲ್ಟಿಮೇಟ್. ಆ ದೃಷ್ಟಿಯಿಂದನೇ ಕಣ್ಣಿಗೆ ಕಾಣತಕ್ಕಂಥ ವಸ್ತುಗಳನ್ನ ತಿಳ್ಕೊಳ್ಳೋದಕ್ಕೆ ಏನು ಪ್ರಮಾಣ, ಮತ್ತು ಕಣ್ಣಿಗೆ ಕಾಣುತ್ತಾ ಇರತಕ್ಕಂಥ ವಸ್ತುಗಳನ್ನು ತಿಳ್ಕೊಳ್ಳೋದಕ್ಕೆ ಏನು ಪ್ರಮಾಣ, ಆ ಪ್ರಮಾಣಗಳ ವೈಶಿಷ್ಟ್ಯ ಎಷ್ಟು, ಅವುಗಳ ವ್ಯಾಪ್ತಿ ಎಷ್ಟು. ಪ್ರಮಾಣಗಳು ಒಮ್ಮೊಮ್ಮೆ ತಪ್ಪಾಗತ್ತಲ್ಲ, ಯಾತಕ್ಕೆ ಅಂದ್ರೆ ಅದು ಪ್ರಮಾಣಗಳಲ್ಲಿರತಕ್ಕಂಥ ದೋಷಕ್ಕೆ ಕಾರಣ. ಆ ದೋಷಗಳು ಯಾವ್ದಾಗಿದ್ರೆ ಅದೆಲ್ಲ ಅರ್ಥ ಮಾಡಿಕೊಂಡು ಸರಿಯಾಗಿ ನಾವು ಒಂದು ವಿಷಯವನ್ನ ಖಚಿತ ಮಾಡಿಕೊಳ್ಳೋದಕ್ಕಾಗುತ್ತೆ. ಇವತ್ತು ಇದು ಬೇಸಿಕ್ ಟೆಸ್ಟ್, ಸರಿಯಾಗಿ ಓದಿಬಿಟ್ರೆ ಲೋಕದಲ್ಲಿ ಎಲ್ಲ ವಿಷಯಗಳು ಸರಿಯಾಗಿ ತಿಳ್ಕೊಳ್ತಕ್ಕಂಥ ಒಂದು ದೃಷ್ಟಿಕೋನ ಡೆವಲಪ್ ಆಗ್ತದೆ. ನಾವು ಸೈಂಟಿಫಿಕ್ ಮೆಥಡ್ ಅಂತ ಕರೀತಾರೆ. ಸೈಂಟಿಫಿಕ್ ಮೆಥಡ್ ನಲ್ಲಿ ಆ ರೀತಿ ಮಾಡಿದಾಗ ಮಾತ್ರ ಸೈಂಟಿಫಿಕ್ ಫ್ಯಾಕ್ಟ್ಸ್ ಅನ್ನು ಎಸ್ಟಾಬ್ಲಿಷ್ ಮಾಡೋದು. ಇದು ಸ್ಪಿರಿಚುಯಲ್ ಮೆಥಡ್, ಫಿಲಾಸಾಫಿಕಲ್ ಮೆಥಡ್. ಪ್ರಮಾಣಗಳ ಲಕ್ಷಣ ತಿಳಿಯೋದು ಅಂತ ಹೇಳಿದ್ರೆ ಅತ್ಯಂತ ಮುಖ್ಯವಾಗಿರತಕ್ಕಂಥ ಘಟ್ಟ. ಆದ್ರಿಂದನೇ ಇದಕ್ಕಂಥ ಬಹಳ ಚಿಕ್ಕದಾಗಿ ಎಲ್ಲ ವಿಷಯ ಆಚಾರ ಹಿಡಿತಾರೆ. ಅದು ಮಂಗಲಾಚರಣೆ ಮಾಡ್ತಾರೆ. ಅಶೇಷ ಗುರುಂ ಈಶೇಷಂ ನಾರಾಯಣಂ ಅನಾಮಯಂ ಸಂಪ್ರಣಮ್ಯ ಪ್ರವಕ್ಷಾಮಿ ಪ್ರಮಾಣಾನ ಸ್ವಲಕ್ಷಣಂ. ಅಶೇಷ ಗುರುಂ, ಎಲ್ಲರಿಗೂ ಗುರುವಾದಂತಹ ಅಶೇಷ ಗುರುಂ. ಶೇಷ ಅಂದ್ರೆ ಸ್ವಲ್ಪ, ಅಶೇಷ ಅಂದ್ರೆ ಎಲ್ಲ, ಎಲ್ಲರಿಗೂ ಗುರುವಾದಂತಹ ಈಶೇಷಂ. ಪರದೇಶ ವರಪ್ರದಂ ಇದ್ದಾಗಿ ಈಶಾನಾಮಪಿ ಈಶಃ ಈಶೇಷ ತ್ವಂ ಈಶೇಷಂ, ಈಶರಿಗೂ ಈಶನಾದಂತಹ, ಸಮರ್ಥರಲ್ಲೂ ಅತಿ ಸಮರ್ಥನಾದಂತಹ. ಅನಾಮಯಂ, ಆಮಯ ಅಂದ್ರೆ ದೋಷ, ಅನಾಮಯಂ ನಿರ್ದೋಷನಾದಂತಹ ನಾರಾಯಣಂ ನಾರಾಯಣನನ್ನು. ಸಂಪ್ರಣಮ್ಯ ಪ್ರಣಮ್ಯ ನತ್ವ ಪ್ರಣಮ್ಯ ಸಂಪ್ರಣಮ್ಯ ಈ ರೀತಿ ಅರ್ಥ ಮಾಡಬೇಕು. ನತ್ವಾದ ನಮಸ್ಕರಿಸಿ, ಪ್ರಣಮ್ಯ ಪ್ರಣಾಮೋ ಅಷ್ಟಾಂಗ ಈರಿತ ಉರಸಾ ಸಿರಸಾ ದೃಷ್ಟ್ಯಾ ಮನಸಾ ವಚಸಾ ತಥಾ ಬದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋ ಅಷ್ಟಾಂಗ ಈರಿತ. ಪ್ರಣಮ್ಯ ಶಬ್ದ ಕಷ್ಟ ಅರ್ಥ. ಸಂಪ್ರಣಮ್ಯ ಅಂತ ಹೇಳಿದ್ರೇನು, ಇನ್ನೂ ಕೂಡ ಭಕ್ತಿಯಾದಿ ವಿಶೇಷವಾಗಿರತಕ್ಕಂತಹ ಸಾಮಗ್ರಿಗಳ ಸಮೇತ ಮಾಡತಕ್ಕಂಥ ನಮಸ್ಕಾರಕ್ಕೆ ನಮನ ಪ್ರಣಾಮ ಸಂಪ್ರಣಾಮ ಅಂತ ಕರ. ಈ ರೀತಿ ನಾರಾಯಣ ನಮಸ್ಕಾರ ಮಾಡಿಬಿಟ್ಟು ಪ್ರಮಾಣಾನಾಂ ಸ್ವಲಕ್ಷಣಂ ಪ್ರವಕ್ಷ್ಯಾಮಿ, ಪ್ರಮಾಣಾನಾಂ ಸ್ವಲಕ್ಷಣಂ ಪ್ರವಕ್ಷ್ಯಾಮಿ. ಪ್ರಮಾಣಾನಾಂ, ಪ್ರಮಾಣಗಳ ಸ್ವಲಕ್ಷಣಂ, ಸ್ವಲಕ್ಷಣಂ ಲಕ್ಷಣ ಅಂದ್ರೆ ಡೆಫಿನೇಷನ್ ಅಂತ ಅರ್ಥ. ಸ್ವಲಕ್ಷಣಂ ಅಂದ್ರೇನು, ಅತ್ಯಂತ ಖಚಿತವಾದ ಲಕ್ಷಣವನ್ನ. ಪ್ರವಕ್ಷ್ಯಾಮಿ, ವಕ್ಷ್ಯಾಮಿ ಪ್ರವಕ್ಷ್ಯಾಮಿ ಚೆನ್ನಾಗಿ ಹೇಳ್ತೇವೆ, ಇದರಿಂದ ಪ್ರಮಾಣ ಲಕ್ಷಣ ಹೇಳಲು ಕೊಟ್ಟಿದ್ದೇವೆ ಅಂತ ಹೇಳಿ ಮಂಗಲಾಚರಣೆ ಮಾಡಿದ್ದೇವೆ. ಇಲ್ಲಿ ಮಂಗಲಾಚರಣೆ ಆಚಾರ ಮಾಡಿರೋದ್ರಿಂದಾನೇ ತತ್ವ ಸಂಖ್ಯಾನ ತತ್ವ ವಿವೇಕಗಳಲ್ಲಿ ಪ್ರತ್ಯೇಕ ಮಂಗಲಾಚರಣೆ ಇಲ್ಲದೆ ಹೋದರೂ ಕೂಡ ಮಂಗಲಾಚರಣೆ ಮಾಡಿದ್ದಾರೋ ಇಲ್ವೋ ಮಾಡಿದ್ದಾರೆ ಅಂತಾನೆ ಹೇಳಬೇಕು. ಅದಕ್ಕೆ ಅನೇಕ ಕಾರಣಗಳನ್ನು ಕೊಟ್ಟು ಹೇಳಿದ್ದಾರೆ. ಮತ್ತೆ ಸ್ವತಂತ್ರ ಅನ್ನೋ ಹೆಸರು ಹೇಳಿದ್ದೇ ಅತ್ಯಂತ ಮಂಗಳ, ಆದ್ದರಿಂದ ಯಾವ ಸಂಶಯಕ್ಕೂ ಅವಕಾಶ ಇಲ್ಲ, ನೆನ್ಪಿಟ್ಕೊಂಡಿರಬೇಕು. ಇಲ್ಲೇ ಪ್ರಶ್ನೆ ಹಾಕೊಳ್ಳೋದೇ ಇಲ್ಲ, ಮಂಗಲಾಚರಣೆ ಮಾಡಿರೋದ್ರಿಂದ ಪ್ರಶ್ನೆ ಮಾಡಕ್ಕೆ ಹೋಗೋದೇ ಇಲ್ಲ. ಸ್ಪಷ್ಟ ವಾಚ್ಯವಾಗಿ ಮಾಡಿದ್ದಾರೆ, ಅದು ಸೂಚ್ಯವಾಗಿ ಅಲ್ಲಿ ಮಾಡಿದ್ದರೆ ವಾಚ್ಯವಾಗಿ ಇಲ್ಲಿ ಮಾಡಿದ್ದಾರೆ, ಆದ್ರಿಂದ ಹೇಳೋ ಕಾರಣ ಇಲ್ಲ. ಅಶೇಷ ಗುರುಂ ಈಶೇಷಂ ನಾರಾಯಣಂ ಅನಾಮಯಂ ಸಂಪ್ರಣಮ್ಯ ಪ್ರವಕ್ಷ್ಯಾಮಿ ಪ್ರಮಾಣಾನಾಂ ಸ್ವಲಕ್ಷಣಂ. ಈಗ ಇದಕ್ಕೆ ಟೀಕಾರಾಯರ ಟೀಕಾ, ಅವರು ಮಂಗಲವನ್ನು ಮಾಡ್ತಾ ಇದ್ದಾರೆ. ಪ್ರಣಮ್ಯ ಅಗಣ್ಯ ಕಲ್ಯಾಣ ಗುಣಾಬ್ಧಿಂ ಪುರುಷೋತ್ತಮಂ ಪೂರ್ಣಬೋಧಾನಪಿ ಗುರೂನ್ ವ್ಯಾಕುರ್ವೇ ಮಾನಲಕ್ಷಣಂ ಪ್ರಣಮ್ಯ ಅಗಣ್ಯ ಕಲ್ಯಾಣ ಗುಣಾಬ್ಧಿಂ ಪುರುಷೋತ್ತಮಂ ಪೂರ್ಣಬೋಧಾನ್ ಅಪಿ ಗುರೂನ್ ವ್ಯಾಕುರುವೇ ಮಾನಲಕ್ಷಣಂ ಪ್ರಣಮ್ಯ ನಮಸ್ಕರಿಸಿ ಅಲ್ಲೋಗತ್ತೆ. ಪ್ರಣಮ್ಯ ಚರಣಾಂಭೋಜ ಯುಗಲಂ ಕಮಲಾಪತೆ ಅಂತ ಹೇಳಬೇಕಾದ ಪ್ರಮಾಣ ಪದ್ಧತಿಯಲ್ಲಿ ಟೀಕಾರ ಶುರು ಮಾಡುದು ಪ್ರಣಮ್ಯ ಅಂತಾನೆ ಶುರು ಮಾಡ್ತಾರೆ. ಇಲ್ಲೂ ಕೂಡ ಪ್ರಣಮ್ಯ ಅಗಣ್ಯ ಕಲ್ಯಾಣ ಗುಣಾಬ್ಧಿಂ ಪುರುಷೋತ್ತಮಂ ಪೂರ್ಣಬೋಧಾನ್ ಅಪಿ ಗುರೂನ್ ವ್ಯಾಕುರುವೇ ಮಾನಲಕ್ಷಣಂ. ಅಗಣ್ಯ ಕಲ್ಯಾಣ ಗುಣಾಬ್ಧಿಂ, ಅಗಣ್ಯ ಅನಂತ, ಕಲ್ಯಾಣ ಮಂಗಳಕರವಾದ, ಗುಣ ಗುಣಗಳಿಗೆ ಅಬ್ಧಿ ಸಮುದ್ರನಾದಂತಹ, ಅನಂತ ಅನಂತ ಮಂಗಳಕರವಾದ ಗುಣಗಳಿಗೆ ಸಮುದ್ರನಾದಂತಹ ನಾರಾಯಣಾಯ ಪರಿಪೂರ್ಣ ಗುಣಾರಣವಾಯ, ಪರಿಪೂರ್ಣ ಗುಣಾರಣವಾಯ ಅಂದರು ಒಂದೇ. ಅಗಣ್ಯ ಕಲ್ಯಾಣ ಗುಣಾಬ್ಧಿಂ ಪುರುಷೋತ್ತಮಂ, ಪುರುಷೋತ್ತಮನಾದಂತಹ ಅನಂತ ಕಲ್ಯಾಣ ಗುಣಗಳ ಸಮುದ್ರನಾದ ಪುರುಷೋತ್ತಮನಾದ ಶ್ರೀಹರಿಯನ್ನು ಪ್ರಣಮ್ಯ ನಮಸ್ಕರಿಸಿ ಒಂದಾಯ್ತಲ್ಲಿ. ಪೂರ್ಣಬೋಧಾನಪಿ ಗುರೂನ್ ಪ್ರಣಮ್ಯ, ಕ್ರಿಯಾಪದ ಮತ್ತೆ ತಿಳಿಸಬೇಕಾದ್ರೆ ಪೂರ್ಣಬೋಧಾನಪಿ ಗುರೂನ್ ಪ್ರಣಮ್ಯ, ಪೂರ್ಣಬೋಧಾನ್ ಅಪಿ ಪ್ರಣಮ್ಯ, ಗುರೂನಪಿ ಪ್ರಣಮ್ಯ. ಪೂರ್ಣಬೋಧರನ್ನ ನಿಮ್ಮದ ಆಚಾರ್ಯರ ನಮಸ್ಕರಿಸಿ, ಗುರೂನ್ ಅಪಿ ಗುರುಗಳನ್ನೂ ಸಹ ನಮಸ್ಕರಿಸಿ. ಎರಡು ರೀತಿ ಅನ್ವಯ ಅಲ್ಲಿ ಬಂದಾಗ ಪೂರ್ಣಬೋಧಾನ್ ಗುರೂನಪಿ ಅಂತ ಒಂದು ರೀತಿ ಅನ್ವಯ, ಅಥವಾ ಪೂರ್ಣಬೋಧಾನ್ ಆಚಾರ್ಯರು, ಗುರುಹುನ್ ಪದ್ಮನಾಭ ತೀರ್ಥರು, ಅಕ್ಷೋಪ ತೀರ್ಥರು ಬದಲಾದವರನ್ನ ನಮಸ್ಕರಿಸಿ. ಮಾನಲಕ್ಷಣಂ ವ್ಯಾಕುರುವೆ, ಮಾನ ಅಂದ್ರೆ ಒಂದೇ, ಪ್ರಮಾಣ ಅಂದ್ರೆ ಒಂದೇ, ಮಾನಲಕ್ಷಣ ಅಂತ ಹೇಳಿದ್ರು ಒಂದೇ, ಪ್ರಮಾಣ ಲಕ್ಷಣ ಅಂತ ಹೇಳಿದ್ರು ಒಂದೇ. ಪ್ರಮಾಣ ಲಕ್ಷಣಂ ವ್ಯಾಕುರುವೆ, ಪ್ರಮಾಣ ಲಕ್ಷಣ ಅನ್ನೋ ಗ್ರಂಥವನ್ನ ವ್ಯಾಕುರುವೆ ವ್ಯಾಖ್ಯಾನ ಮಾಡುತ್ತೇವೆ ಅಂತ ತಿಳಿಸಿದ್ರು. ಅದಕ್ಕೆ ಟೀಕೆ ಬರೀತೇವೆ. ಪ್ರಣಮ್ಯ ಅಗಣ್ಯ ಕಲ್ಯಾಣ ಗುಣಾಬ್ಧಿಂ ಪುರುಷೋತ್ತಮಂ ಪೂರ್ಣಬೋಧಾನಪಿ ಗುರೂನ್ ವ್ಯಾಕುರುವೆ ಮಾನಲಕ್ಷಣಂ. ಇಲ್ಲೂ ಹಾಗೇನೆ ಆಚಾರ್ಯ ಸಂಪ್ರಣಮ್ಯ ಅಂದರು, ಟೀಕಾರ ಪ್ರಣಮ್ಯ ಅಂತ ಹೇಳಿದ್ರು. ಯಾಕೆ ಆಚಾರ್ಯಷ್ಟು ನಮಸ್ಕಾರ ಮಾಡೋ ಶಕ್ತಿ ನಮಗಿಲ್ಲ ಅಂತ. ನಹಿ ಹರಿಂ ಸತತಂ ನನತ್ಯವೋ ನಾನಮತ್ಯಸ್ತೋ ನ ಚನ ಪಶ್ಯತಿ ನಾಪಿ ನ ವಂದತೆ ಅಪಿ ತಥೇತಿ ವಿಧಾಯ ವಿಶೇಷತಃ ನನು ಸಾಧು ಜನಾನ್ ಸಮಶಿಕ್ಷಯತೆ ಅಂತ ಮದುವೆಯಲ್ಲಿ ಹೇಳಬೇಕಾದ್ರೆ ಆಚಾರ್ಯ ಮೂರು ವರ್ಷದ ಕೂಸಿದ್ದಾಗ ಏನ್ ಮಾಡಿದ್ರು, ಅದಕ್ಕೆ ನಮಸ್ಕಾರ ಮಾಡ್ತಾ ಇದ್ರು. ಮತ್ತೆ ಭಟ್ರು ಹೋಗಿ ನೋಡಿದ್ರು, ಆಶ್ಚರ್ಯ ಕೊಟ್ಟು ಎಂತ ದೃಶ್ಯ ಅಂತ ಕೇಳಿದ್ರೆ ದೇವತೆಗಳೆಲ್ಲ ಭಾರಿ ಭಾರಿ ಸಂತೋಷಪಟ್ಟು ನಮಸ್ಕಾರ ಮಾಡೋದನ್ನ ಹೇಗಂತ ಕಲಿಬೇಕು, ಆ ರೀತಿ ಆಚಾರ ಮಾಡ್ತಿದ್ದಾರೆ. ನಮಸ್ಕಾರ ಮನಸ್ಸಿನಲ್ಲಿ ಮಾಡಿದ್ರೆ ಸಾಲದು, ದೇಹದಲ್ಲಿ ಮಾಡಿದ್ರೆ ಸಾಲದು, ಮಾತಿನಲ್ಲಿ ಮಾಡಿದ್ರೆ ಸಾಲದು, ಒಮ್ಮೆ ಮಾಡಿದರೂ ಸಾಲದು, ಯಾವಾಗಲೂ ಮಾಡ್ತಿರಬೇಕು ಅಂತ. ನಮಸ್ಕಾರ ಮಾಡೋದು ಯಾರಿಗೆ ಸಾಧ್ಯ? ಅವರಿಗೊಬ್ಬರೇ ಅರಾಜರಂತ ಕಾಲದಲ್ಲಿ ಒಂದು ಸರ್ತಿ ನಮಸ್ಕಾರ ಮಾಡದೇ ಇರೋ ಪ್ರಸಂಗನೇ ಅವರಿಗಿಲ್ಲ. ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರಹ. ಆದ್ದರಿಂದ ವಾಯುದೇವರ ನಮಸ್ಕಾರ ಕೂಡುವವರು ಮಾಡೋ ನಮಸ್ಕಾರಕ್ಕೂ ಭಾರಿ ವ್ಯತ್ಯಾಸ ಇದೆ. ಆದ್ದರಿಂದ ಅವರು ಬೇರೆ ಪಾದ ಸ್ತೋತ್ರ ಹೇಳೋದಕ್ಕೂ ಬೇರೆ ಸ್ತೋತ್ರ ಹೇಳೋದಕ್ಕೂ ಭಾರಿ ವ್ಯತ್ಯಾಸ ಇದೆ. ಅದಕ್ಕೆ ಅವ್ರು ಮಾಡತಕ್ಕಂತ ಭಕ್ತಿ ಕ್ರಮನೇ ಬೇರೆ. ಆದ್ರಿಂದಾಗಿನೆ ಆ ಭಕ್ತಿ ಕಂಪೇರ್ ಮಾಡೋದಕ್ಕಾಗದ್ರೆ ಉಳಿದು ಯಾರ ಭಕ್ತಿ ಕೂಡ ಅದಕ್ಕೆ ಮ್ಯಾಚ್ ಆಗೋದಿಲ್ಲ. ಆದ್ದರಿಂದ ಅವರು ಅತ್ಯಂತ ಭಕ್ತಿಯಿಂದ ಮಾಡಿದಾಗ ಕೆಲಸ ಏನಾಗಬೇಕದು ಆಗಲೇಬೇಕು. ಆ ಹಿನ್ನೆಲೆಯಲ್ಲಿ ಅತಿ ದೊಡ್ಡವರು ಮಾಡಿದ ಶೋಕಗಳಿಗೆ ಸ್ತೋತ್ರಗಳಿಗೆ ಅದಕ್ಕೆ ಮಹತ್ವ ಆದರೆ ಅದು ಹೆಚ್ಚು ಭಕ್ತಿಯಿಂದ ಮಾಡಿರ್ತಾರೆ. ಆದ್ದರಿಂದ ಕೆಲಸ ಆಗುತ್ತೆ. ಸಾಮಾನ್ಯರು ವರ್ಡಿಂಗ್ಸ್ ಜಾಸ್ತಿ ಇದ್ರು ಕೂಡ ಭಕ್ತಿ ಕಡಿಮೆ ಇದ್ರೆ ಏನಾಗೋದಿಲ್ಲ, ಆಗ ಉಪಯೋಗ ಬರೋದಿಲ್ಲ. ಅದಕ್ಕೆ ಸಂಪ್ರಣಮ್ಯ ಅಂತ ಆಚಾರ್ಯ ಹೇಳಪ್ಪ ಮಾತಿಗೆ ವಿಶೇಷ ನಮಸ್ಕಾರ, ಯಾವಾಗಲೂ ನಮಸ್ಕಾರ, ಭಕ್ತಿಪೂರ್ವಕ ನಮಸ್ಕಾರ, ಪರಮಭಕ್ತಿಯಿಂದ ನಮಸ್ಕಾರ, ಮತ್ತು ಗುಣಪೂರ್ಣತ್ವ ಅನುಸಂಧಾನ ಪೂರ್ವಕ ನಮಸ್ಕಾರ. ಗೊತ್ತಾಯ್ತಾ? ಬರೀ ದೋಷ ದೂರತ್ವ ಗುಣಪೂರ್ಣ ಕೂಡ ಚಿಂತನೆ ಇಟ್ಕೊಂಡು ಮಾಡೋ ಸಾಮಾನ್ಯನಾ? ಅದೆಲ್ಲ ಇಟ್ಕೊಂಡು ಮಾಡ್ತಿದ್ದಾರೆ ಅಂತ ಅರ್ಥ. ಪ್ರಣಮ್ಯ ಅಗಣ್ಯ ಕಲ್ಯಾಣ ಗುಣಾಭಿಂ ಪುರುಷೋತ್ತಮಂ, ಪುರುಷೋತ್ತಮಂ ಅಂದ್ರೆ ಇನ್ನೊಂದು ಅರ್ಥ, ಪುರುಷೋತ್ತಮಂ ಅಕ್ಷರಾಕ್ಷರ ಪುರುಷೋತ್ತಮಂ. ಭಗವದ್ಗೀತೆ 15ನೇ ಅಧ್ಯಾಯದ ಕೊನೆ ಬಂತಲ್ಲ, ಮಹಾಪ್ರಲಕ್ಷ್ಮಿ ಅಕ್ಷರ ಪುರುಷರು, ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ಕ್ಷರ ಪುರುಷರು, ಅವರ ಮೇಲೆ ಪರಮಾತ್ಮ ಇರೋದು ಏನಂತ ಹೇಳಿದ್ರೆ ಅದರಿಗೆ ಪುರುಷೋತ್ತಮ ಅಂತ ಆ ಅರ್ಥ ಇಟ್ಕೋಬೇಕಾಗ. ಪ್ರಣಮ್ಯ ಅಗಣ್ಯ ಕಲ್ಯಾಣ ಗುಣಾಬ್ಧಿಂ ಪುರುಷೋತ್ತಮಂ ಪೂರ್ಣಬೋಧಾನಪಿ ಗುರುವನ್ ವ್ಯಾಕುರುವೇ ಮಾನಲಕ್ಷಣ. ಇನ್ನು ಪೂರ್ಣಬೋಧರಾದ ಗುರುಗಳನ್ನ ಇನ್ನೊಂದು ರೀತಿ ಹೇಳಿದಾಗ ಗುರುಗಳು ಅಂದ್ರೆ ಹೇಗಿರಬೇಕು? ಪೂರ್ಣಬೋಧರಾಗಿರ್ಬೇಕು. ಗುರುಗಳೇ ಅಲ್ಲವರು, ಪೂರ್ಣಬೋಧರು. ಎಲ್ಲ ತಿಳ್ಕೊಂಡವರು ಗುರುಗಳು. ಎಲ್ಲ ತಿಳ್ಕೊಂಡವರು ಅಂಬೋದಕ್ಕೆ ಎರಡು ಅರ್ಥ. ಎಲ್ಲಾ ಶಾಸ್ತ್ರ ತಿಳ್ಕೊಂಡ್ರೆ ನಂಬರ್ ಒನ್, ಯಾವ ಶಾಸ್ತ್ರ ಡೌಟ್ ಬಂದು ಹೇಳ್ಬಿಡ್ತೀನಿ, ಈ ವಿಷಯ ಅವರು ಕೇಳಿ, ಈ ವಿಷಯ ಇವರು ಕೇಳಿ, ಈ ವಿಷಯ ನಾನು ಹೇಳ್ತೀನಿ ಇಲ್ಲ, ಎಲ್ಲ ವಿಷಯ ಅವರೇ ಹೇಳ್ಬಿಡ್ತಾರೆ. ಅದರಿಂದಾಗಿನೇ ಪೂರ್ಣಬೋಧಾನಪಿ ಗುರು. ಅದಕ್ಕಿನ್ನೊಂದು ಅರ್ಥ, ಯಾವ ವಿಷಯ ಹೇಳ್ತಾರೋ ಅದರಲ್ಲಿ ಪೂರ್ಣ ಜ್ಞಾನ ಇರಬೇಕು. ಫಿಸಿಕ್ಸ್ ಫಿಸಿಕ್ಸ್ ಅಲ್ಲಿ ಗೊತ್ತಿರಬೇಕು, ಕೆಮಿಸ್ಟ್ರಿ ಕೆಮಿಸ್ಟ್ರಿ ಗೊತ್ತಿರಬೇಕು. ಅದಕ್ಕೆ ಪೂರ್ಣಬೋಧರು, ಯಾವ ವಿಷಯವನ್ನ ಉದ್ದೇಶ ಮಾಡಲ್ಪಟ್ಟಿರ್ತಾರೋ ಆ ವಿಷಯದಲ್ಲಿ ಪೂರ್ಣ ಜ್ಞಾನ ಹೊಂದಿರತಕ್ಕಂಥವ್ರು. ಪೂರ್ಣ ಜ್ಞಾನ ಹೊಂದಿದ್ದಾರೆ ಅಂದ್ರೆ ಏನಿರೋದಿಲ್ಲ ಅವರಿಗೆ, ಸಂಶಯ ಇರೋದಿಲ್ಲ. ಅದಕ್ಕೆ ಸಂಶಯ ಗುರುಗಳ ಲಕ್ಷಣ ಹೇಳಬೇಕಾದ್ರೆ ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಅಸಂಶಯ ಸಂಶಯ ಚಿತ್ ಗುರುಕ್ತೋ ಬನೀಷಿ. ಗುರುಗಳು ಅಂದ್ರೆ ಯಾರು? ಅದು ಸಂಶಯ ಇರಬಾರದು. ಪಾರ್ಟ್ ಎ ಉಳಿದವರ ಸಂಶಯವನ್ನು ತೆಗಿಬೇಕು, ಆಗ ಪಾರ್ಟ್ ಬಿ ಅದು. ಎರಡು ಇದ್ರೆ ಪೂರ್ಣ ಗುರುಗಳು. ಪೂರ್ಣಬೋಧಾರಾಗಿರೋದ್ರ ಆಚಾರ್ಯ ಏನ್ ಮಾಡ್ತಾರೆ? ಎರಡನ್ನೂ ಮಾಡ್ತಾರೆ. ಆದ್ರಿಂದಾಗಿನೇ ಪೂರ್ಣಬೋಧಾನ್ ಗುರು ನತ್ವ ಅಫಿನತ್ವ ಗಾಕುರುವೆ ಮಾನಲಕ್ಷಣಂ ಪ್ರಮಾಣ ಲಕ್ಷಣವನ್ನ ವ್ಯಾಖ್ಯಾನ ಮಾಡ್ತೇವೆ ಅಂತ ತಿಳಿಸಿ, ಈ ರೀತಿ ಮಾಡಿದಾಗಲೇ ಹರಿಭಕ್ತಿ ಗುರುಭಕ್ತಿ ಎರಡು ಬೇಕು ನಮಗೆ. ಮುಕುಂದ ಭಕ್ತಿ ಗುರುಭಕ್ತಿ ಬರೀ ದೇವರಿಗೆ ಅಷ್ಟೇ ನಮಸ್ಕಾರ ಮಾಡಿ ಯಾತಕ್ಕೆ ಬಿಡಲಿಲ್ಲ ಅಂತ ಕೇಳಿದ್ರೆ, ಗುರುಭಕ್ತಿ ಇಲ್ಲದವರು ದೇವರಲ್ಲಿ ಭಕ್ತಿ ಪೂರ್ಣ ಬರೋದಿಲ್ಲ. ಆದ್ರಿಂದ ಗುರುಭಕ್ತಿಯನ್ನು ಮಾಡಬೇಕು ಮತ್ತು ದೇವರಲ್ಲಿ ಭಕ್ತಿಯನ್ನು ಮಾಡಬೇಕು. ದೇವರಲ್ಲಿ ಮೊದಲಾತಕ್ಕೆ ಕೇಳಿದ್ರು ಅಂತ ಕೇಳಿದ್ರೆ, ಸರ್ವೋತ್ತಮನಾದ್ರಿಂದ ಮೊದಲು ದೇವರ ನಮಸ್ಕಾರ ಅಂತ ಹೇಳಿದ್ರು. ಆಮೇಲೆ ಜೀವತ್ತವರು ಮತ್ತು ಉಳಿದ ಗುರುಗಳಿಗೆ ನಮಸ್ಕಾರ ಮಾಡೋದಕ್ಕೋಸ್ಕರ ಪೂರ್ಣ ಬೋಧಾನಪೆ ಗುರುವನ್ನು ಅಂತ ಹೇಳಿದ್ರು. ಈಗ ಅನೇಕ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಮತ್ತೆ ಆಚಾರ್ಯ ಬೇರೆ ವಾಕ್ಯ ಕೋಟ್ ಮಾಡ್ತಾರೆ, ಈಶಾ ಇದರಲ್ಲಿ ಶ್ವೇತಾಶ್ವತರ ಉಪನಿಷತ್ತಿನ ಮಾತನ್ನ ಕೋಟ್ ಮಾಡ್ತಾರೆ. ಯಾವುದೇ ಒಂದು ಜ್ಞಾನ ಬರಬೇಕಾದ್ರೆ ನಮಗೆ, ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಶ್ಚೈತೆ ಕಥಿತಾ ಹಿ ಅರ್ಥಾ ಪ್ರಕಾಶಂತೆ ಮಹಾತ್ಮನಃ. ಯಸ್ಯ ದೇವೇ ಪರಾಭಕ್ತಿ, ಯಾರಿಗೆ ದೇವರಲ್ಲಿ ಪರಾಭಕ್ತಿ ಇರಬೇಕು, ಶ್ರೇಷ್ಠ ಅತ್ಯುತ್ತಮ ಭಕ್ತಿ ಇರಬೇಕು. ವಿಷ್ಣುವರ ಅತ್ಯುತ್ತಮತ್ವ ದಕ್ಷಿಣ ಗುಣಗಣೇಹಿ ತತ್ರ ಭಕ್ತಿಂ ಗರಿಷ್ಠ ಅದು. ಆಮೇಲೆ ಯಥಾ ದೇವೇ ತಥಾ ಗುರು, ದೇವತೆಗಳಲ್ಲಿ ಯಥಾಯೋಗ್ಯವಾಗಿರಬೇಕು ತಾರತಮ್ಯ ಕ್ರಮದಲ್ಲಿ, ಗುರುಗಳಲ್ಲಿ ತಾರತಮ್ಯ ಕ್ರಮದಲ್ಲಿ ಇರಬೇಕು. ಸತ್ಯ ಅಂಥವನಿಗೇನೆ ಏತೇ ಕಥಿತಾ ಹಿ ಅರ್ಥಾ, ಹೇಳತಕ್ಕಂಥ ಶಾಸ್ತ್ರಾರ್ಥದ ವಿಚಾರ ಎಲ್ಲ ತಿಳಿಯುತ್ತೆ, ಬೇರೆಯವರಿಗೆ ತಿಳಿಯೋದಿಲ್ಲ. ಗುರುಭಕ್ತಿ ಹರಿಭಕ್ತಿ ಇದ್ದವರಿಗೆ ಮಾತ್ರ ತಿಳಿಯುತ್ತೆ, ಬೇರೆಯವರಿಗೆ ತಿಳಿಯೋದಿಲ್ಲ. ಅವನು ಮಹಾತ್ಮ, ಆ ರೀತಿ ಇರೋ ಮಹಾತ್ಮ ಅಂತ ಕರೆ. ತಶ್ಚೈತೇ ಕಥಿತಾ ಹ್ಯರ್ಥ ಪ್ರಕಾಶಂತೆ ಮಹಾತ್ಮನಃ. ತಸ್ಯ ಮಹಾತ್ಮನಃ, ಅಂತ ಮಹಾತ್ಮನಾದಂತಹ ಹರಿಗುರು ಭಕ್ತನಾದಂಥವನಿಗೆ ಮಾತ್ರ ಗುರುಗಳು ಉಪದೇಶ ಮಾಡತಕ್ಕಂತಹ ಶಾಸ್ತ್ರಾರ್ಥ ತಿಳಿಯುತ್ತೆ, ಹೊರತು ಬೇರೆಯವರಿಗೆ ತಿಳಿಯೋದಿಲ್ಲ. ನಾಲಿ ರುಚಿ ಇದ್ದವನಿಗೆ ಮಾತ್ರ ರುಚಿ ಜ್ಞಾನ ಬರುತ್ತೆ. ನಾಲಿ ಸರಿ ಇಲ್ಲದೆ ಹೋದ್ರೆ ಎಷ್ಟು ರುಚಿ ಪದಾರ್ಥ ರುಚಿ ಅಂತ ಅನಿಸೋದಿಲ್ಲ. ಅದೇ ರೀತಿ ಹರಿಗುರುಗಳು ಭಕ್ತಿ ಇಲ್ಲದೆ ಇದ್ದವರಿಗೆ ಶಾಸ್ತ್ರಾರ್ಥ ತಿಳಿಯೋದಿಲ್ಲ. ಅದಕ್ಕೆ ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಮತ್ತೆ ತಶ್ಚೈತೆ ಕಥಿತಾ ಹ್ಯರ್ಥ, ತಸ್ಯ ಏತೇ ಕಥಿತಾ ಹಿ ಅರ್ಥ, ಅವನಿಗೆ ಕಥಿತಾ ಹೇಳಿದಂತಹ ಅರ್ಥ ತಿಳಿಯುತ್ತೆ. ಅದಕ್ಕೆ ಇನ್ನೊಂದು ಅರ್ಥ ಏನಂದ್ರೆ ತಶ್ಚೈತೆ ಅಕಥಿತಾ ಹಿ ಅರ್ಥ, ಗುರುಗಳು ಬಾಯ್ಬಿಟ್ಟು ಹೇಳಿದವರು ಹೊಳೆಯುತ್ತವನಿಗೆ ಅಂತ ಹೇಳ್ಬಿಡ್ತಾರೆ. ಹರಿಗುರು ಭಕ್ತಿ ಯಾರಿಗಿರುತ್ತಲ್ಲ ಅವ್ರಿಗೇನಾಗುತ್ತೆ, ಹೆಚ್ಚು ಸ್ವತಃ ವಿಷಯ ಹೊಡೆಯುತ್ತಾದ್ರಿಂದ ಹರಿಗುರು ಭಕ್ತಿ ಬಹಳ ಮುಖ್ಯವಾದದ್ದು. ಇದೆಲ್ಲ ತಿಳಿಸಲಿಕ್ಕೆ ಇದಿಷ್ಟು ಓದಿ ಶ್ಲೋಕ ಓದ್ಬೇಕು, ಇಷ್ಟೆಲ್ಲ ಮನಸ್ಸಲ್ಲಿ ಇರಬೇಕು. ಯಾವುದೋ ಶ್ಲೋಕ ಓದ್ದಾಗ ಓದಿದ್ರಲ್ಲ, ಈ ರೀತಿ ಓದಬೇಕು. ಈಗ ಅದಕ್ಕೆ ಇಂಟ್ರೊಡಕ್ಷನ್ ಕೊಡ್ತಾರೆ. ಪ್ರಮಾಣ ಲಕ್ಷಣ ಯಾತಕ್ಕೆ ಬರಿತಾ ಇದ್ದಾರೆ ಆಚಾರ್ಯರು, ಮೊದಲ ಟೀಕಾರ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇಹ ಖಲು ಸುಖಮೇವ ಬೇಸ್ಯಾತ್ ದುಃಖ ಮನಾಗಪಿ ಮಾಭೂತ್ ಇತಿ ನಿಖಿಲಾಪೇಕ್ಷಿತ ಮೋಕ್ಷಸ್ಯ ಈಶ್ವರ ಸಾಕ್ಷಾತ್ಕಾರ ಮಂತರೇಣ ಅಸಂಭವಾತ್. ಸತ್ವ ಸಂಖ್ಯಾನ ಬೆಲೆ ಕರ್ಮದ್ದೇನಂತ ಹೇಳಿದ್ರೆ ಆರಂಭದಲ್ಲಿ ಮೂಕ್ಷಣ ಭಗವದ್ ಜಗದೋದಯಾದಿ ನಿಮಿತ್ತತ್ವೇನ ಪರಮಾತ್ಮ ಅವಶ್ಯಂ ವೇದಿತವ್ಯ ಅಂತ ಹೇಳಿದ್ರು. ಇಲ್ಲಿ ಹೇಳಬೇಕಾಗಿ ಹೇಳ್ತಾರೆ. ಇಹ ಖಲು ಸುಖಮೇವ ಮೇಚ್ಯ ದುಃಖಂ ಮನಾಗಪಿ ಮಾಹು, ಸುಖವೇ ನಮಗಾಗಬೇಕು, ಮೇ ನನಗೆ ಸುಖವೇ ಆಗಬೇಕು, ದುಃಖಂ ದುಃಖವು ಮನಾಕ್ ಅಂದ್ರೆ ಸ್ವಲ್ಪ, ಮನಾಕಪಿ ಮನಾಗಪಿ ಸ್ವಲ್ಪ ಕೂಡ, ಮಾಭೂತ ಆಗಕೂಡದು, ಇಲ್ಲಿ ನನಗೆ ಸುಖವೇ ಆಗಬೇಕು ಮತ್ತು ದುಃಖ ಸ್ವಲ್ಪ ಕೂಡ ಆಗಬಾರದು ಇತಿ ಎಂಬುದಾಗಿ. ನಿಖಿಲಾಪೇಕ್ಷಿತ ಮೋಕ್ಷಸ್ಯ, ಇಂಥ ಮೋಕ್ಷ ಯಾರು ಬೇಡ ಅಂತಾರೆ, ಸುಖರೇ ಆಗ ದುಃಖ ಬೇಡ ಯಾರು ಅಂತಾರ, ಬೇಡ ಅಂತಾರ. ಅದಕ್ಕೆ ನಿಖಿಲಾಪೇಕ್ಷಿತ ಮೋಕ್ಷಸ್ಯ, ಎಲ್ಲರೂ ಅಪೇಕ್ಷಿಸತಕ್ಕಂಥ ಮೋಕ್ಷಕ್ಕೆ, ಎಲ್ಲರೂ ಬಯಸ್ತಕ್ಕಂಥ ಮೋಕ್ಷಕ್ಕೆ ಅದು ಸಿಗೋದು ಯಾವಾಗ, ಈಶ್ವರ ಸಾಕ್ಷಾತ್ಕಾರ ಮಂತರೇಣ ಅಸಂಭವ. ಈ ಮೋಕ್ಷ ಸಿಗಬೇಕಾದ್ರೆ ಏನಾಗಬೇಕು, ಅದಕ್ಕೆ ಈಶ್ವರ ಸಾಕ್ಷಾತ್ಕಾರ ಆಗಬೇಕು. ಈಶ್ವರ ಅಂದ್ರೆ ಮತ ಪ್ರಕಾರ ನಾರಾಯಣ, ನಾರಾಯಣನ ಒಂದು ಸಾಕ್ಷಾತ್ಕಾರ ಅಂದ್ರೇನೆ ಅಪರೋಕ್ಷ ಜ್ಞಾನ, ಸಾಕ್ಷಾತ್ಕಾರ ಅಂದ್ರೆ ಅಪರೋಕ್ಷ ಜ್ಞಾನ ಆಗಬೇಕು. ಅಂತರೇಣ ಅಂದ್ರೆ ಅದು ಅವ್ಯಯ, ಅದು ಎಕ್ಸೆಪ್ಟ್ ಅಂತಾರೆ, ಅದು ಬಿಟ್ರೆ ವಿನಾ ಅಂತ ಅರ್ಥ, ಅದು ಬಿಟ್ರೆ ಏನ್ ಮಾಡಿದ್ರು ಸಂಭವ ಇಲ್ಲೇ ಇಲ್ಲ. ಭಗವತ್ ಸಾಕ್ಷಾತ್ಕಾರದ ಹೊರತು ಎಲ್ಲರೂ ಬಯಸ್ತಕ್ಕಂಥ ಮೋಕ್ಷದ ಪ್ರಾಪ್ತಿ ಅನ್ನೋದು ಸಾಧ್ಯವೇ ಇಲ್ಲ. ಆದ್ದರಿಂದ ತಶ್ಚೇತ ಪ್ರಮಾಣಾನಿ ವಿನಾ ಅನುದಯಾತ್, ಅಂತ ಸಾಕ್ಷಾತ್ಕಾರ ಆಗಬೇಕಾದ್ರೆ ಪ್ರಮಾಣಗಳು ಬೇಕಾಗ, ಪ್ರಮಾಣಗಳು ಇಲ್ಲದೇನೆ ದೇವರ ಬಗ್ಗೆ ತಿಳಿಯೋದಾಗಲಿ ಅದನ್ನು ನೋಡೋದಾಗಲಿ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಪ್ರಮಾಣಾನಂತೆ ಯಥಾವತ್ ವಿಹಿತಾನಾಮೇವ, ಪ್ರಮಾಣ ರಕ್ಷಣೆ ಯಾತಕ್ಕೆ ಬೇಕು ಅಂದ್ರೆ ಅಲ್ಲಿಗೆ ಎಂಡ್ ಮಾಡಬೇಕಿಲ್ಲ. ಪ್ರಮಾಣ ರಕ್ಷಣೆ ಯಾತಕ್ಕೆ ಬೇಕು, ದೇವರು ನೋಡೋದಕ್ಕೆ ನಮಗೆ ಸಾಧನ ಬೇಕೀಗ. ಪ್ರಮಾಣ ತಿಳ್ಕೊಂಡಾಗ ಏನಾಗುತ್ತೆ, ದೇವರು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಇವತ್ತು ಸರಿಯಾಗಿ ಮೈಕ್ರೋಸ್ಕೋಪ್ ಹಾಕಿ ಕೊಡ್ತಾರೆ, ಅದಕ್ಕೆ ನೋಡಿ ಬ್ಯಾಕ್ಟೀರಿಯಾ ನೋಡಬೇಕು ನೋಡು ಅಂತ ಕೊಡ್ತಾರೆ, ದೇವ್ರು ನೋಡಬೇಕು ನೋಡು ಅಂತ ಕೊಡ್ತಾರೆ, ಅದಿಲ್ಲ ಅವರು ದೇವರು ಕಾಣ್ತಕ್ಕಾಗೋದಿಲ್ಲ. ಅದು ಪ್ರಮಾಣಗಳ ಜ್ಞಾನ ಬೇಕೀಗ. ಪ್ರಮಾಣ ಅಂತೇಳಿ ಯಾವುದೋ ಪ್ರಮಾಣದಿಂದ ಕೆಲಸ ಆಗೋದಿಲ್ಲ. ಪ್ರಮಾಣಾನಂತೆ ಯಥಾವತ್ ವಿಧಿತಾರಾವೇವ ತದ್ಧೇತುತ್ತ ಉಪಪತ್ತೇ, ಪ್ರಮಾಣಗಳು ಸರಿಯಾಗಿ ತಿಳ್ಕೊಂಡಿರ್ಬೇಕು. ನೋಡಿದ್ಯಾ ಅಂತ ಹೇಳಿದ್ರೆ ಸರಿಯಾಗಿ ನೋಡಿದ್ಯಾ ಅಂತ ಕೇಳ್ತಾರೆ, ಸರಿಯಾಗಿ ನೋಡಿದ್ಯಾ, ಏನು ತಪ್ಪಿದ್ದಿಲ್ವಾ, ಕ್ಲಿಯರ್ ಆಗಿತ್ತಾ, ಬೆಳಕ್ಕೆ ಎಷ್ಟಿತ್ತು, ಯಾಕೆಲ್ಲ ಕೋರ್ಟ್ನಲ್ಲಿ ವಿಟ್ನೆಸ್ ಸಂಸ್ಕಾರದಾಗ ಎಷ್ಟು ಎಕ್ಸಾಮಿನ್ ಮಾಡ್ತಾರೆ, ಅದನ್ನ ಎಷ್ಟು ದೂರದಿಂದ ನೋಡಿದೆ ನೀನೀಗ, ಅದ ಬೆಳಗಾಗಿತ್ತ ರಾತ್ರಿ ಆಗಿತ್ತು, ರಾತ್ರಿ ಹ್ಯಾಕ್ ಕಂಡಿ, ರಾತ್ರಿ ಹ್ಯಾಕ್ ಕಾಣಿಸ್ತದೆ ನಿನಗೆ, ಬೆಳೆದಂಗಿರುತ್ತೆ, ಬೆಳೆದಂಗೆ ಐಡಿಯಾ ಬರುತ್ತಾ, ಎಷ್ಟು ತಾಳೆ ಸಿಕ್ಕಾಕೊಬಿಡ್ತಾರೆ ಕೊನೆ, ಏನೋ ಹೇಳ್ಬಿಡ್ತಾರೆ, ಇನ್ವ್ಯಾಲಿಡ್ ಸಾಕ್ಷಿ ಅಂತ ಆಗ್ಬಿಡುತ್ತೆ. ಅದು ಸ್ವಲ್ಪ ಹೆಚ್ಚು ಕಡಿಮೆ ಏನಾದ್ರು ಉತ್ತರ ಕೊಟ್ಟು ಏನ್ ಮಾಡ್ತಾರಾಗ, ಸುಳ್ಳು ಹೇಳ್ಕೊಟ್ಟಿದ್ರೆ ಹೇಳ್ತಾ ನೋಡಿಲ್ಲ ಅಂತ ಹೇಳ್ಬಿಡ್ತಾರೆ. ಅದೇ ರೀತಿಯಲ್ಲಿ ಎಕ್ಸಾಮಿನ್ ಮಾಡಬೇಕು. ಈ ಪ್ರಮಾಣಗಳೆಲ್ಲ ಸರಿಯಾದ ಪ್ರಮಾಣಗಳಂತ ಗೊತ್ತಾಗುತ್ತೆ. ಯಥಾವತ್ ವಿಧಿತಾನಾಮೇವ ತದ್ಹೇತುತ್ವೋಪಪತ್ತೇಹೇ. ಹೇತು ಅಂದ್ರೆ ಕಾರಣ. ಯಾವುದಕ್ಕೆ ಕಾರಣ? ಪ್ರಮಾಣಗಳ ಸರಿಯಾದ ಪರಿಜ್ಞಾನಕ್ಕೆ ಯಥಾವತ್ತಾದ ತಿಳುವಳಿಕೆ ಬೇಕು. ತತ್ಸ್ವರೂಪಂ ಯಥಾವತ್ ಜ್ಞಾಪಯಿತು ಕಾಮೋ ಭಗವಾನ್ ಆಚಾರ್ಯವರ್ಯ. ತತ್ಸ್ವರೂಪಂ ಪ್ರಮಾಣಗಳ ಸ್ವರೂಪವನ್ನ ಯಥಾವತ್ ಜ್ಞಾಪಯಿತು ಕಾಮ ಸರಿಯಾಗಿ ತಿಳಿಸೋದಕ್ಕೋಸ್ಕರ ತಿಳಿಸುವ ಬಯಸಿಕೆಯಿಂದ ಆಚಾರ್ಯರು ಭಗವಾನ್ ಆಚಾರ್ಯವರ್ಯ ಭಗವಾನ್ ಆಚಾರ್ಯವರ್ಯ ಪೂಜ್ಯರಾದಂತಹ ಸಿಂಹದ ಆಚಾರ್ಯರು ಆಚಾರ್ಯರ ವರ್ಯರಂದ್ರೆ ಶ್ರೇಷ್ಠರು. ಆಚಾರ್ಯ ಶ್ರೇಷ್ಠರಾದ ಸಿಂಹದ ಆಚಾರ್ಯರು ಪ್ರಾರಿಪ್ಸಿತ ಗ್ರಂಥ ಅವಿಘ್ನ ಪರಿಸಮಾಪ್ತಿಯಾದಿ ಪ್ರಯೋಜನ ಅವಿಗೀತ ಶಿಷ್ಟಾಚಾರ ಪರಂಪರಾದಿ ಪ್ರಾಪ್ತ ಇಷ್ಟದೇವತಾ ರತಿಪೂರ್ವಕಂ ಶ್ರೋತೃ ಸೇಬುಷಿ ಅನುಕೂಲಯಿಷ್ಯನ್ ವಕ್ಷಮಾಣಮೇವ ಅಗ್ರೆ ದರ್ಶಯಂತಿ. ಒಂದೇ ಪ್ಯಾರ ಎಲ್ಲ ವಿಷಯ ಪ್ಯಾಕ್ ಮಾಡಿಬಿಡ್ತಾರೆ. ಪ್ರಾರಿಪ್ಸಿತ ಗ್ರಂಥ ಅವಿಘ್ನ ಪರಿಸಮಾಪ್ತಿಯಾದಿ ಪ್ರಯೋಜನ. ಮಂಗಳಾಚರಣೆ ಮೊದಲು ಮಾಡ್ತಾ ಇದ್ದಾರೆ, ಯಾತಕ್ಕೆ ಮಾಡಬೇಕು? ಪ್ರಾರಿಪ್ಸಿತ ಗ್ರಂಥ ಅವಿಘ್ನ ಪರಿಸಮಾಪ್ತಿಯಾದಿ ಪ್ರಯೋಜನ. ಪ್ರಾರಿಪ್ಸಿತ ಗ್ರಂಥ ಪ್ರಾರಂಭ ಮಾಡಿರ್ತಕ್ಕ ಗ್ರಂಥ ಇದೆಯಲ್ಲ, ಅದಕ್ಕೆ ಅವಿಘ್ನ ಪರಿಸಮಾಪ್ತಿಯಾದಿ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಹೊಂದಬೇಕು. ಇದೇ ಮೊದಲಾದಂತಹ ಕಾರಣ ಹೊಂದಿರುವ ಅವಿಗೀತ ಶಿಷ್ಟಾಚಾರ ಪರಂಪರಾದಿ ಪ್ರಾಪ್ತ ಆ ರೀತಿ ಎಲ್ಲಿದೆ ಗ್ರಂಥ ನಿರ್ವಿಘ್ನ ಮುಗಿಯಬೇಕಾದ್ರೆ ಮಂಗಳಾಚರಣೆ ಮಾಡಬೇಕು ಅಂತ ಎಲ್ಲಿದೆ ಅಂದ್ರೆ ಅವಿಗೀತ ಶಿಷ್ಟಾಚಾರ ಪರಂಪರಾದಿ ಪ್ರಾಪ್ತ. ವಿಗೀತ ಅಂದ್ರೆ ಕಾಂಟ್ರವರ್ಸಿಯಲ್, ಅವಿಗೀತ ನಾನ್ ಕಾಂಟ್ರವರ್ಸಿಯಲ್. ಯಾವುದೇ ಒಬ್ಬ ಸಜ್ಜನ ಮಂಗಳಾಚರಣೆ ಮಾಡೋದನ್ನ ಏನ್ ಮಾಡಿದ್ದಾನೆ, ಸಹಜವಾಗಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆದ್ರೆ ವಿವಾದ ಇಲ್ಲ, ವಿವಾದ ಇಲ್ಲದೆ ಇರತಕ್ಕಂತ ಅಂಶ ಕಾಂಟ್ರವರ್ಸಿಯಲ್ ಆಗಿದೆ. ಏನ್ ಮಾಡಬೇಕಾಗ, ಕೆಲವರು ಮಾಡ್ತಾರೆ ಕೆಲವರು ಬಿಡ್ತಾರೆ, ಯೋಚನೆ ಮಾಡಬೇಕಾಗಿತ್ತು. ಅವಿಗಿ ವಿಗೀತ ವಿಗೀತ ಅವಿಗೀತ ಟೋಟಲಿ ಯಾವ ರೀತಿಯಿಂದ ಕೂಡ ಎಲ್ಲ ಅಕ್ಸೆಪ್ಟೆಡ್ ಬೈ ಆಲ್. ಅಂತಹ ಶಿಷ್ಟಾಚಾರ ಪರಂಪರಾದಿ ಪ್ರಾಪ್ತ, ಶಿಷ್ಟಾಚಾರ ಪರಂಪರಾ ಮತ್ತು ಆದಿ, ಆದಿ ಅಂದ್ರೆ ಸ್ಮೃತಿಗಳು, ಸ್ಮೃತಿಯಿಂದಾಗಿ ಅನುಭವಿತವಾದ ಶ್ರುತಿ, ಸಮಾಪ್ತಿ ಕಾಮೋ ಮಂಗಲ ಮಾಚರೇತ ಇತ್ಯಾದಿ ಶ್ರುತಿಗಳು, ಇಷ್ಟೆಲ್ಲ ಆಧಾರ ಇಟ್ಟುಕೊಂಡು ಹೊರಟಿರ್ತಕ್ಕಂಥ ಮಂಗಲಾಚರಣವನ್ನು ಇಷ್ಟ ದೇವತಾ ನತಿಪೂರ್ವಕಂ. ಇಲ್ಲಿ ಮಂಗಳಾಚರಣೆ ಯಾರನ್ನು ಕುರಿತು ಮಾಡಬಹುದು, ಸುರಾದಲ್ಲಿ ಇಡ್ತಾರೆ. ಮೂರು ರೀತಿಯಲ್ಲಿ ಮಂಗಳಾಚರಣೆ ಮಾಡಬಹುದು, ಮೂರು ದೇವತೆಗಳು ನಮಸ್ಕಾರ ಮಾಡಬಹುದು. ವಿಶಿಷ್ಟ ಇಷ್ಟ ಅಧಿಕೃತ, ವಿಶಿಷ್ಟ ಇಷ್ಟ ಅಧಿಕೃತ. ವಿಶಿಷ್ಟ ಆದ್ರೆ ಸರ್ವೋತ್ತಮ ದೇವತೆ, ಇಷ್ಟ ಆದ್ರೆ ಇಷ್ಟ ದೇವತೆ, ಅಧಿಕೃತ ಆದ್ರೆ ರೆಲೆವೆಂಟ್ ದೇವತೆ. ಭಗವದ್ಗೀತಾಗೆ ಅರ್ಥ ಬರಬೇಕು, ಕೃಷ್ಣ ರೂಪ ಚಿಂತನೆ ಮಾಡೋದು. ರಾಮಾಯಣವನ್ನು ಬರಬೇಕಾದ್ರೆ ರಾಮ ರೂಪ ಚಿಂತನೆ ಮಾಡೋದು. ಅಧಿಕೃತ ಅಂದ್ರೆ ಏನೋ, ಆಗ ಯಾವ ವಿಷಯ ಹೇಳಕೊಟ್ಟಿದ್ದೇವೆ ಅದು ರೆಲೆವೆಂಟ್ ರೂಪ ಯಾವುದೋ ಅದು ಧ್ಯಾನ ಮಾಡೋದು. ಈ ರೀತಿಯಾಗಿ ವ್ಯವಸ್ಥೆ ಉಂಟು. ಇಲ್ಲಿ ಯಾವ ರೂಪ ಸ್ತೋತ್ರ ಮಾಡುತ್ತಿದ್ದಾರೆ ಈಗ, ಇಷ್ಟ ದೇವತಾ ರತಿಪೂರ್ವಕ. ಆಚಾರ್ಯರಿಗೆ ಅತ್ಯಂತ ಇಷ್ಟ ದೇವರು ಯಾರು? ನಾರಾಯಣ. ಶ್ರೋತೃ ಸೇಬುಷಿ ಅನುಕೂಲ ಇಷ್ಯನ್. ಸೇಬುಷಿ ಅಂದ್ರೆ ಬುದ್ಧಿ. ಶ್ರೋತೃ ಸೇಬುಷಿ ಅನುಕೂಲ ಇಷ್ಯನ್, ಶ್ರೋತೃಗಳ ಬುದ್ಧಿಗೆ ಅನುಕೂಲವಾಗಲಿ ಅಂತ ಹೇಳಿ. ಏನ್ ಅನುಕೂಲ ಆಗೋದು ಅಂದ್ರೆ, ಏನ್ ಮಾಡ್ತೀರಿ ಅಂತ ಹೇಳಿದ್ರೆ ಅವಾಗ ಅನುಕೂಲ ಆಗುತ್ತೆ. ವಿಷಯ ಕೊಟ್ಟು ಏನ್ ವಿಷಯ ಏನ್ ವಿಷಯ ಅಂತ ಬರ್ತಾರೆ, ಪ್ರಾಜೆಕ್ಟ್ ಶುರು ಆಗಿಬಿಟ್ಟಿರುತ್ತೆ, ಪಕ್ಕದಲ್ಲಿ ಏನ್ ವಿಷಯ ಏನ್ ವಿಷಯ ಅಂತ ಕೇಳ್ತಾ ಇರ್ತಾರೆ. ಯಾಕೆ ಅದು ಗೊತ್ತಾಗದೊತ್ತು ಏನಾಗಲಿ ಇವರಿಗೆ, ಫಾಲೋ ಮಾಡಕ್ಕೆ ವೆಂಟ ಟೂರ್ ಆಗೋದಿಲ್ಲ ಅವರು. ವಿಷಯ ಗೊತ್ತಾಗುತ್ತೆ ಅವ್ರ ರಾಯರ ಬಗ್ಗೆನ, ಆ ತರ ಟೂರ್ ಆಗ್ತಾರೆ, ತಿಳಿತಾ ಇಲ್ಲ. ಆ ರೀತಿ ಭಕ್ತರು ಎಲ್ಲಿಗೆ ಹೋಗ್ತಾರೆ ಅಂತ ಹ್ಯಾಕ್ ಕೇಳ್ತಾರೋ ಆ ರೀತಿಯಲ್ಲಿ ಮಂಗಳಾಚರಣೆ ಮಾಡಿದ್ದೀರಿ, ಸರಿನಾ ಏನ್ ಮಾಡಕ್ ಕೊಟ್ಟಿದ್ದೀರಿ ಅದು ಗೊತ್ತಾಗಬೇಕಲ್ಲ. ಮಾನಲಕ್ಷಣಂ ಪ್ರಮಾಣಾನಾಂ ಸ್ವಲಕ್ಷಣಂ ಅಂತ ಹೇಳಿದಾಗ ವಿಷಯ ಕ್ಲಿಯರ್ ಆಗುತ್ತೆ. ಶ್ರೋತೃ ಸೇಬುಷಿ ಅನುಕೂಲ ಇಷ್ಯನ್ ವಕ್ಷಮಾಣಮೇವ ಅಗ್ರೆ ದರ್ಶಯತಿ. ಇದಿಷ್ಟು ಪ್ರಮಾಣ ಲಕ್ಷಣ ಆಚಾರ್ಯರು ಯಾತಕ್ಕೆ ಬರೀತಾ ಇದ್ದಾರೆ ಅನ್ನೋದಕ್ಕೆ ಕಾರಣ ಇದಿಷ್ಟು ಕೂಡ. ಪ್ರಮಾಣ ಲಕ್ಷಣ ಬೇಕಿಲ್ಲ ಅಂತ ಯಾರು ಅಂದ್ರೆ ಅದು ಏನ್ ಮಿಸ್ ಮಾಡ್ಕೋತಾರೆ ಅಂತ ಆಯ್ತು. ಕೊನೆಗೆ ಅವರು ದೇವರನ್ನು ನೋಡೋ ಯೋಗ ಕಳ್ಕೊಂಡ್ಬಿಡ್ತಾರೆ, ದೇವರು ನೋಡೋ ಯೋಗ ಕಳ್ಕೊಂಡ್ಬಿಡ್ತಾರೆ. ದೇವರು ನೋಡೋ ಯೋಗ ಕಳ್ಕೊಂಡ್ರೆ ಏನಾಯ್ತು, ನನಗೆ ಮೋಕ್ಷ ಸಿಗದಂತೆ ಆಗ್ಬಿಡುತ್ತೆ. ಆದ್ರಿಂದ ಪ್ರಮಾಣಗಳ ಪರಿಜ್ಞಾನಕ್ಕೂ ದೇವರನ್ನು ನೋಡೋದಕ್ಕೂ ಎಷ್ಟು ಸಂಬಂಧ ಇದೆ ಬಂದು ಯೋಚನೆ ಮಾಡಬೇಕು. ಹೌದು, ಅದೇ ಉದಾಹರಣೆಗೆ ವಾರಿ ಒಳ್ಳೆ ರೂಪ ಅಂತ ಹೇಳ್ತಾರೆ. ಒಳ್ಳೆ ರೂಪ ಎಷ್ಟು ಚೆನ್ನಾಗಿದೆ ಸೀನ್ರಿ ಅಂತ ಹೇಳಿದಾಗ ಅವ್ರು ಕಂಡಿರ್ಬೇಕು. ಧೃತರಾಷ್ಟ್ರ ಅನ್ಕೊಂಡಂತೆ ಕೃಷ್ಣ ಎಂಟರ್ ಆದ ಉದ್ಯೋಗ ಪರ್ವದಲ್ಲಿ ಸಂಧಾನಕ್ಕೆ ಅಂತೇಳಿ. ಆ ಸಂಜೆ ಹೇಳ್ತಾ ಇದ್ದಾರೆ ಏನ್ ನಡೀತದೆ ಅಂತ ಕೇಳ್ತಾನೆ ಧೃತರಾಷ್ಟ್ರ. ಆ ಸಂಜೆ ಎಲ್ಲ ಹೇಳ್ತಾರೆ, ಕೃಷ್ಣ ಬರ್ತಿದ್ದಾರೆ, ಜನ ನೋಡ್ಲಿಕ್ಕೆಲ್ಲ ಮಾಡಿಗಡೆ ಹಚ್ಚಿಬಿಟ್ಟಿದ್ದಾರೆ, ಮನೆಯೊಳಗೆ ಒಬ್ರು ಕೂತೆಯಲ್ಲಿ ಎಲ್ಲ ಊರು ಹೊರಗೆ ಇದ್ದಾರೆ ಅಂತ ಹೇಳಿ ಧೃತರಾಷ್ಟ್ರ ಅನ್ಕೊಂಡು ಇವ್ ನನಗೂ ಕಂಡಿರಬೇಕಾಗಿತ್ತು ಅಂತ ಹೇಳ್ತಾನೆ. ಅದಕ್ಕೆ ಪ್ರಮಾಣ ಇಲ್ಲದವ್ರು ಏನಾಗೋದಿಲ್ಲ, ಈಗ ದೇವ್ರು ನೋಡಕ್ಕಾಗೋದಿಲ್ಲ, ಕೃಷ್ಣ ನೋಡೋ ಅವಕಾಶ ತಪ್ಪೇ ಬಿಡ್ತಲ್ಲ, ದುಃಖ ಪಡ್ತಾರೆ. ಅದ್ ಮುಂದೆ ಏನ್ ಮಾಡ್ತಾನೆ ದೇವರ, ಅದಕ್ಕೋಸ್ಕರ ಅಲ್ಲಿ ಕಂಡುಕೊಂಡು ತೋರಿಸ್ಬಿಟ್ಟ. ಅಂದ್ರೆ ಕಂಡಿರಬೇಕಾಗಿತ್ತು ಅಂತ ಹೇಳ್ತಾರೆ, ಅದು ಒಳ್ಳೆ ಹಾಡು ಹೇಳ್ತಾರೆ, ಕಿವಿ ಇರಬೇಕಾಗಿತ್ತು ಅಂತ ಹೇಳ್ತಾರೆ. ದೇವ್ರು ನೋಡ್ಬೇಕು ಅಂದ್ರೆ ಏನೇಗ ಪ್ರಮಾಣ ಗೊತ್ತಿರಬೇಕು ಅಂತ. ಪ್ರಮಾಣಗಳು ದೇವರ ಬಗ್ಗೆ ನಮಗೆ ದೇವರನ್ನ ತಿಳ್ಕೊಳ್ಬೇಕು ಅಂತಿದ್ರೆ ಏನ್ ಬೇಕೀಗ, ಪ್ರಮಾಣ ಬೇಕೇ ಬೇಕು. ಆ ಪ್ರಮಾಣಗಳನ್ನ ತಿಳಿಸೋದು ಇಲ್ಲಿ ಉದ್ದೇಶ. ಈಗ ಯಾವ್ಯಾವ್ದೋ ಪ್ರಮಾಣ ಇದು ಕೊಟ್ಬಿಟ್ರೆ ತಪ್ಪಾಗುತ್ತೆ, ಸರಿಯಾದ ಆಧಾರ ಕೊಡ್ಬೇಕು. ಒಂದು ಬಿಳಿ ಪದ ಹಾಲು ನೋಡ್ಬೇಕಾಗಿದೆ. ಈಗ ಈ ಕೆಂಪು ಗ್ಲಾಸ್ ಕೊಟ್ಬಿಟ್ಟ ನೋಡ್ತಾ ಇದ್ದಾರೆ, ಏ ಬಿಡಿ ಬಣ್ಣನೇ ಕಾಣ್ತಾ ಇಲ್ಲ ಅವನಿಗೆ. ಕೆಂಪು ಗ್ಲಾಸ್ ಕೊಟ್ಟಷ್ಟು ಬಿಡಿ ಬಣ್ಣ ಕಾಣ್ತಾ ಇಲ್ಲ, ಹಾಲು ಕಾಣ್ತಾ ಇದೆ ಬಣ್ಣನೇ ಕಾಣ್ತಾ ಇಲ್ಲ. ಸೊ ಅದ ಎಂತ ಗ್ಲಾಸ್ ಕಾಣ್ಬೇಕು ಅದಕ್ಕೀಗ, ಅದು ಹಾಲು ಹಾಲು ಕಾಣಬೇಕು, ಬಿಡಿ ಬಣ್ಣನೂ ಕಾಣಬೇಕು, ಆ ರೀತಿ ಇರಬೇಕು. ದುರ್ಯೋಧನ ಕೃಷ್ಣ ನೋಡಿದ, ಅವನೇನು ಬರಲಿಲ್ಲ, ಭಕ್ತಿ ಬರಲೇ ಇಲ್ಲ ಅವನಿಗೆ. ಯಾಕೆ ಕಣ್ಣು ಕಷ್ಟ ಕಣ್ಣು ಮುಚ್ಕೊಂಡ್ಬಿಟ್ಟ ಕರೆ. ಇದರ ಅರ್ಥ ಮಾಡ್ಕೊಂಡ್ರೆ ಪ್ರಮಾಣಗಳನ್ನು ಯಾರು ಓದೋದಿಲ್ಲೋ ಅವ್ರು ಕಣ್ಣು ಮುಚ್ಕೊಂಡು ದೇವ್ರು ನೋಡಕ್ ಹೊರಟಾಗ್ಬೇಕು. ಪ್ರಮಾಣ ಓದಿದವರಿಗೆ ಏನು ಗೊತ್ತಾಗುತ್ತೆ, ದೇವರು ತಿಳಿಯಕ್ಕಾಗುತ್ತೆ. ಅದು ಹೇಗೆ ಅಂದ್ರೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಪ್ರಮಾಣದ ಪರಿಜ್ಞಾನಕ್ಕೂ ದೇವದರ್ಶನಕ್ಕೂ ಏನು ಸಂಬಂಧ ಅಂತ ಹೇಳ್ತಾರೆ. ಆ ವಾಕ್ಯ ಸರಿಯಾಗಿ ಓದ್ಕೋಬೇಕು. ಇಹ ಕಲು ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾ ಭೂತ್ ಇತಿ ನಿಖಿಲಾಪೇಕ್ಷಿತ ಮೋಕ್ಷಸ್ಯ ಈಶ್ವರ ಸಾಕ್ಷಾತ್ಕಾರ ಮಂತರೇಣ ಅಸಂಭವಾತ್ ತಶ್ಚ ಪ್ರಮಾಣಾನಿ ವಿನಾ ಅನುದಯಾತ್ ಪ್ರಮಾಣಾನಾಂಚ ಯಥಾವತ್ ವಿಧಿತಾನಾಮೇವ ತದ್ಧೇತುತ್ವೋಪಪತ್ತೇಹೆ ತತ್ಸ್ವರೂಪಂ ಯಥಾವತ್ ಜ್ಞಾಪಯಿತು ಕಾಮಃ ಭಗವಾನ್ ಆಚಾರ್ಯವರ್ಯ ಪ್ರಾರಿಪ್ಸಿತ ಗ್ರಂಥ ವಿಘ್ನ ಪರಿಸಮಾಪ್ತ್ಯಾದಿ ಪ್ರಯೋಜನ ಅವಿಗೀತ ಶಿಷ್ಟಾಚಾರ ಪರಂಪರಾದಿ ಪ್ರಾಪ್ತ ಇಷ್ಟದೇವತಾ ರತಿಪೂರ್ವಕಂ ಶ್ರೋತೃ ಸೇಬುಷೀಂ ಅನುಕೂಲ ಇಷ್ಯನ್ ವಕ್ಷ್ಯಮಾಣಮೇವ ಅಗ್ರೇ ದರ್ಶಯತಿ. ಆಗ ಕ್ಲಿಯರ್ ಆಗಿರುವಂತ ಅರ್ಥ ಆಗುತ್ತೆ. ಅದು ಬಿಡಿಸ್ಬೇಕಾದ್ರೆ ಸರಿಯಾಗಿ ಬಿಡಿಸ್ಬೇಕು. ಒಂದು ಉದ್ದು ಉದ್ದುಕೋದಕ್ಕಾಗಲ್ಲ, ದೊಡ್ಡ ವಾಕ್ಯ ಇದು. ಪ್ರಾರಿಪ್ಸಿತ ಗ್ರಂಥ ವಿಜ್ಞಾ ಪರಿಸಮಾಪ್ತ್ಯಾದಿ ಪ್ರಯೋಜನ ಅವಿಗೀತ ಶಿಷ್ಟಾಚಾರ ಪರಂಪರಾದಿ ಪ್ರಾಪ್ತಿ ಇಷ್ಟದೇವತಾ ರತಿಪೂರ್ವಕಂ ಉದುರುಗಟ್ಟೆ ಹೋಗ್ಬಿಡುತ್ತೆ. ಏನ್ ಬಿಡಿಸ್ಬೇಕಾಗ, ಇನ್ನೊಂದು ಬಿಡಿಸ್ಬಿಟ್ರೆ ಆವಾಸ ಆಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ಬೇಕಾಗ, ದಸರಾ ವಸರ ಕೇಳಿದ್ದೀರಲ್ಲ, ದಶರಾ ವಶರ ದಶರಾ ವಶರ ಹೊಡ್ಕೊತಿದ್ದಾರೆ ಗುರುಗಳಿಗೆ ಕಂಪ್ಲೀಟ್. ಏನ್ ಓದ್ತಿದ್ದಾರೆ ಅವರು ಅಂತೇಳಿ, ದಶ ರಾಮ ಶರಾಹ ದಶರಾ ವಶರ ಎಲ್ಲ ಕಟ್ ಮಾಡ್ಬಿಟ್ಟೆ. ಏನಾಯ್ತು ಅಲ್ಲಿಗೆ, ಈಗ ಅಬದ್ಧ ಆಗಿರುತ್ತೆ, ಸರಿಯಾಗಿದೆ ಅದು, ಓದೋ ತಪ್ಪು ಓದ್ತಿದ್ದಾರೆ. ಅದು ಬಿಡಿಸ್ಬೇಕು. ಪ್ರಾರಿಪ್ಸಿತ ಗ್ರಂಥ ಅವಿಘ್ನ ಪರಿಸಮಾಪ್ತಿ ಆದಿ ಪ್ರಯೋಜನ ಅವಿಗೀತ ಶಿಷ್ಟ ಆಚಾರ ಪರಂಪರ ಆದಿ ಪ್ರಾಪ್ತ ಇಷ್ಟ ದೇವತಾ ನತಿಪೂರ್ವಕಂ ಎಲ್ಲ ಯಾವ ಪದಗಳು ಏನಾಗಬಾರದು, ಅದರಲ್ಲಿ ಪದಗಳು ಮಿಸ್ ಆಗಬಾರದು. ಆ ಪದಗಳು ಎಲ್ಲರೂ ಬಿಟ್ಬಿಟ್ಟು ತಪ್ಪು ಹೋಗ್ಬಿಡಪ್ಪ. ಶ್ರೋತೃ ಸೇಬುಷಿ ವನುಕೂಲ ಇಷ್ಯನ್ ವಕ್ಷ್ಯಮಾನಮೇವ ಅಗ್ರೇ ಧರಿಸಿ. ಮನೆಯೆಲ್ಲ ಪ್ರಾಕ್ಟೀಸ್ ಮಾಡ್ಕೋಬೇಕಲ್ಲ, ಅವಾಗ ಓದಿದ್ದಕ್ಕೆ ಉಪಯೋಗ ಆಗುತ್ತೆ. ಇಲ್ಲವರು ಏನಾಗುತ್ತೆ, ಅಲ್ಲೆಲ್ಲೇ ಮರ್ತು ಹೋಗ್ಬಿಡೋದ್ರಿಂದ ಮತ್ತೆ ಉಪಯೋಗ ಬರೋದೇ ಇಲ್ಲ. ನಾರಾಯಣ ಶೈವ ನಮ್ಯತ್ವೋಪಾದರಂ. ಕೆಲವು ಇತಿಕಾರ ಆಗಿ ಕೆಲವು ವಿಷಯ ಬರೀತಿದ್ದಾರೆ. ಈಗ ನಾರಾಯಣಿಗೆ ಯಾಕೆ ನಮಸ್ಕಾರ ಮಾಡ್ತಿದ್ದೀರಿ ಅನ್ನೋದಕ್ಕೆ ಕಾರಣ ಕೊಡ್ತಾ ಇದ್ದಾರೆ. ಆಚಾರ್ಯ ಕೊಟ್ಟಿದ್ದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾರಾಯಣ ಸೇವ ನಮಸ್ಕಾರೇ ಕೋ ಹೇತು ಇತ್ಯತ ಉಕ್ತಂ. ನಾರಾಯಣನಿಗೆ ನಮಸ್ಕಾರ ಮಾಡೋದಕ್ಕೇನು ಕಾರಣ, ಹೇತು ಅಂದ್ರೆ ಏನೋ ಕಾರಣ ಅಂತ ಕೇಳಿದ ತಕ್ಷಣ ಆಚಾರ್ಯ ಉತ್ತರ ಕೊಡ್ತಿದ್ದಾರೆ. ಅಶೇಷ ಗುರುಂ, ಅಶೇಷ ಗುರು ಮೀಶೇಷಂ ಇದೆ. ಅಶೇಷ ಗುರುಂ ಸರ್ವಜ್ಞಂ ಗುರುಮಿತಿ ಪಾಠೆ ಸ್ವಾರಸ್ಯ ಅಂದ್ರೆ ಪಾಠಾಂತರ ಇದೆ. ಸರ್ವಜ್ಞಂ ಗುರು ಮೀಶೇಷಂ ಅಂತ ಒಂದು ಪಾಠ ಇದೆ. ಅರ್ಥ ಆಯ್ತಾ? ಟೀಕಾರಾಯಣ ಕೋಟ್ ಮಾಡ್ತಾರೆ. ಅದು ಪಾಠಾಂತರಗಳನ್ನು ನಾವು ಇಲ್ಲ ಅಂತ ಹೇಳಬಾರದು. ನಮ್ಮ ದೊಡ್ಡ ಗಲಾಟೆ ಅದು. ಪಾಠಾಂತರ ಪಾಠ ಈ ಪಾಠ ಅಂತ ಹೇಳ್ಬಿಟ್ಟು ಟೀಕಾರಾಯಣ ಅಕ್ಸೆಪ್ಟ್ ಮಾಡ್ತಾರೆ. ಪಾಠಾಂತರ ಒಳ್ಳೆ ವ್ಯಾಲಿಡ್, ಏನು ತಪ್ಪಲ್ಲ. ಪಾಠಾಂತರ ಇದ್ರೆ ತಪ್ಪಲ್ಲ. ಅಪಪಾಠ ಇರಬಾರದು. ಅಪಪಾಠಕ್ಕೂ ಪಾಠಾಂತರಕ್ಕೆ ಏನು ವ್ಯತ್ಯಾಸ ಅಂದ್ರೆ, ಡಿಫರೆಂಟ್ ರೀಡಿಂಗ್ ಇದ್ರೆ ಪಾಠಾಂತರ ಅಷ್ಟೇ. ಅದು ಆಪೋಸಿಟ್ ರೀಡಿಂಗ್ ಇದ್ರೆ ಅದು ಅಪಪಾಠ. ಅದು ಅದು ತಪ್ಪರ್ಥ ಕೊಟ್ರೆ ಅಪಪಾಠ. ಅದಿರಬಾರ್ದು ಯಾವಾಗಲೂ ಕೂಡ. ತಪ್ಪಾಠ ಇರಬಾರ್ದು. ಅರ್ಥ ಸರಿಯಾದ ಅರ್ಥ ಕೊಡೋ ಇನ್ನೊಂದು ಪದ ಇದ್ರೆ ಏನು ತಪ್ಪಲ್ಲ. ಅದಕ್ಕೆ ಉಲ್ಲೇಖ ಮಾಡಿ ಸರ್ವಜ್ಞಂ ಗುರುಮಿತಿ ಪಾಠೆ. ಸರ್ವಜ್ಞಂ ಗುರು ಅಂತಕ್ಕಂಥ ಪಾಠ ಇದ್ದಾಗ ಸಾರ್ವಜ್ಞಂ ಗುರುತ್ವಸ್ಯ ಉಪಪಾದಕಂ. ಸರ್ವಜ್ಞಂ ಗುರು ಅಂತ ಯಾತಕ್ಕೆ ಹೇಳಿದರು ಅಂದ್ರೆ, ಗುರುತ್ವ ಬರೋದು ಯಾವಾಗ ಸರ್ವಜ್ಞತ್ವ ಇದ್ರೇನೆ ಅಂತ ಹೇಳೋದಕ್ಕೋ ಸೇತು ಗರ್ಭವಾದ ಪದ. ಕಿಂಚ ನಾರಾಯಣ ಶೈವ ಅತಿ ಸಮರ್ಥತ್ವೇನ ಇಷ್ಟ ಪ್ರಧಾನ ಸಂಭವಾತ್ ತನ್ನತಿ ರೀತಿ ಭಾವೇನ ಉಕ್ತಂ. ನಾರಾಯಣನಿಗೆ ನಮಸ್ಕಾರ ಯಾತಕ್ಕೆ ಮಾಡಬೇಕು, ಅತಿ ಸಮರ್ಥತ್ವ ಅತ್ಯಂತ ಸಮರ್ಥನಾದವನೇ ಅನು. ಮಯಿ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಹಂ ಸರ್ವಶ್ಯ ಪ್ರಭಾ ಮತ್ತ ಸರ್ವಂ ಪ್ರವರ್ತತೆ. ನಾರಾಯಣ ಹೇಳ್ತಾನೆ. ಅದ್ರ ಅಂಥವ್ ಹೇಳಿದ್ರೆ ಏನಾಗುತ್ತೆ ನಮಗಾಗ, ಎಂಥ ವಿಘ್ನ ಬಂದರೂ ಪರಿಹಾರ ಮಾಡಿಬಿಡ್ತಾನೆ. ಅದಕ್ಕೆ ನಾರಾಯಣನನ್ನೇ ನಮಸ್ಕರಿಸ್ತಾ ಇದ್ದಾರೆ. ಅತಿ ಸಮರ್ಥತೆಯ ಇಷ್ಟ ಪ್ರಧಾನ ಸಂಭವ ತನ್ನತಿ ರೀತಿ ಭಾವೇನ ಉಕ್ತಂ ವಿಶೇಷವಿ. ಅವನು ಸರ್ವಜ್ಞನಾಗಿರೋದು, ಅಶೇಷ ಗುರುವಾಗಿರೋದು, ನಾರಾಯಣನಾಗಿರೋದು, ಅವರಿಗೆ ಸಾಮರ್ಥ್ಯವನ್ನು ತೋರಿಸೋದ್ರಿಂದ ನಮಸ್ಕಾರ ಮಾಡುತ್ತಿದ್ದೇವೆ. ಈಶೇಷವಿತಿ ಅಪಿಚ ರಾಗಾದಿ ದೋಷರಹಿತ ಈ ಲೋಕೆ ವಂದ್ಯಾಭವತಿ ನಾರಾಯಣಸ್ಯ ಅಶೇಷ ದೋಷ ದೂರ ಇತಿ ಸೂಚಯಿತು ಅನಾಮಯಮಿತಿ. ಎಷ್ಟು ಒಂದು ಪ್ರತಿಯೊಂದನ್ನು ಹೇಗೆ ನೋಡಬೇಕು ತೋರಿಸಿಕೊಡ್ತಾರೆ. ಅನಾಮಯಂ ಅಂತ ಯಾತಕ್ಕೆ ಹೇಳಬೇಕಾಗಿತ್ತು ಅಂತ ಪ್ರಶ್ನೆ. ಅನಾಮಯಂ ಜ್ಞಾನ ಇದೆ. ಅದೇನಾಗಿದೆ, ಅವರಿಗೆ ರಾಗಾದಿ ದೋಷಗಳು. ಯಾರೋ ಬಂದ ಇವನು ಫೇಲ್ ಮಾಡಬೇಕು ಅನ್ಕೊಂಡ್ಬಿಟ್ಟಿದ್ದಾರೆ. ನಮಸ್ಕಾರ ಮಾಡಿ ಆ ಕಡೆ ನೋಡ್ತಾನೆ ಅವನ ನೆಪಕ್ಕೆ. ಇವನ ರಾಗದ್ವೇಷ ಇದೆ, ದ್ವೇಷ ಇದೆ, ನಮಸ್ಕಾರ ಮಾಡಕ್ ಹೋಗೋದೇ ಇಲ್ಲ. ಅಥವಾ ವಿನಾಕಾರಣ ಅಯೋಗ್ಯ ಇದ್ದಾನೆ, ಪ್ರೀತಿ ಇದೆ, ನಾವು ಯಾಗ ಮಾಡಿದ್ರು ಅವ್ನು ಅಕ್ಸೆಪ್ಟ್ ಮಾಡ್ತಾನೆ. ರಾಗಾದ ದೋಷ ಇದ್ದು ಬಿಟ್ರೆ ಯಾಣ ಇದ್ರು ಕೂಡ ಅವ್ರಿಗೆ ಏನ್ ಮಾಡಬಾರದು, ನಮಸ್ಕಾರ ಮಾಡಿದ್ರೆ ಉಪಯೋಗ ಆಗೋದಿಲ್ಲ. ದೇವರಲ್ಲಿ ಏನಿಲ್ಲ, ಅನಾವಯಂ ದೋಷರಹಿತರಾದ್ರಿಂದ ಅದು ನಮಸ್ಕಾರ ಮಾಡೋದು ಅತ್ಯಂತ ಯುಕ್ತವಾದದ್ದು. ಇನ್ನೊಬ್ಬ ದೊಡ್ಡ ಜ್ಞಾನಿಗಳೇ ಇರಬಹುದು, ಅವ್ರಿಗೆ ಸೂತಕ ಬಂದ್ಬಿಟ್ಟಿದೆ, ನಮಸ್ಕಾರ ಮಾಡಾಗಿಲ್ಲ ಅವ್ರಿಗೆ. ಏನಿದೆ ಅವ್ರಿಗೆ, ಈಗ ಮೈಲಿಗೆ ಇದೆ, ದೋಷ ಇದೆ. ಮತ್ತೆ ದೇವರಿಗೆ ಏನಾದ್ರು ಬರುತ್ತಾ ಅದು ಅನಾವಯಂ ಅನಾಜ್ಯ. ಆ ಹೆಸರೇಳೆ ಮಂಗಲಂ ಭಗವಾನ್ ವಿಷ್ಣು. ಆದ್ದರಿಂದ ದೇವರನ್ನು ನಮಸ್ಕಾರ ಮಾಡೋದಕ್ಕೆ ಕಾಲ ಆಗಿಲ್ಲ, ಏನೇನೂ ಇಲ್ಲ. ಯಾತಕ್ಕೆ? ಪರಿಶುದ್ಧನಾದವಾದ ಯಾವಾಗಲೂ ಮಾಡಬೇಕು ಅಂತ ಅರ್ಥ. ರಾಗಾದಿ ದೋಷರಹಿತ ಆಲೋಕೆ ವಂದ್ಯಾ ಭವಂತಿ, ಇವನ್ನ ಕೋಟಬಲ್ಲ ನೆನಪಿಟ್ಕೊಂಡಿರ್ಬೇಕು. ಯಾರು ನಮಸ್ಕಾರ ಮಾಡಬೇಕು ಅಂದ್ರೆ ರಾಗಾದಿ ದೋಷರಹಿತ ಹಿ ಲೋಕೆ ವಂದ್ಯಾ ಭವಂತಿ. ರಾಗ ಬದಲಾದ ರಾಗ ಅಂದ್ರೆ ಕಾಮ, ರಾಗದ್ವೇಷ ವಿಯುಕ್ತ ಇತ್ತು ವಿಷಯ ಇಂದ್ರಿಯೇಶ್ಚರ ಭಗವದ್ಗೀತೆಯಲ್ಲಿ ಬರುತ್ತೆ. ರಾಗ ಆದಿ ದೋಷ, ರಾಗ ಶಬ್ದದಿಂದ ದ್ವೇಷ ಇತ್ಯಾದಿ ದೋಷಗಳನ್ನು ಯಾರು ಹೊಂದಿರೋದಿಲ್ವಲ್ಲ ಅವ್ರ ಲೋಕದಲ್ಲಿ ಎಂದ ಏನಾಗ್ತಾರೆ, ವಂದ್ಯರಾಗ್ತಾರೆ. ನಾರಾಯಣಶ್ಚ ಅಶೇಷ ದೋಷ ದೂರ, ನಾರಾಯಣ ಎಂಥವರು ಎಲ್ಲಾ ದೋಷಗಳಿಂದ ದೂರನಾದವರು. ಇತಿ ಸೂಚಯಿತು ಅನಾಮಯಮಿತಿ, ಸೂಚನೆಗೋಸ್ಕರ ಆಚಾರ್ಯ ಏನಂತ ಉಪಯೋಗಿಸಿದ್ದಾರೆ, ಅನಾಮಯಮ್ ಅನ್ನೋ ಪದ ಉಪಯೋಗಿಸಿದ್ದಾರೆ. ಆಮಯ ಪದಂ ದೋಷಾಂತರೂಪ ಲಕ್ಷಣಂ, ಆಮಯ ಶಬ್ದ, ಆಮಯ ಶಬ್ದಕ್ಕೆ ಮುಖ್ಯವಾದ ಅರ್ಥ ರೋಗ ಅಂತ ಅರ್ಥ. ಆಮಯ ರೋಗ, ಇಲ್ಲಿ ಆಮಯ ಪದ ಯಾತಕ್ಕೆ ಉಪಯೋಗಿಸಿದ್ರು, ಎಲ್ಲಾ ದೋಷಗಳು ರೋಗದ ದೋಹ ಮತ್ತು ದೇಹದ್ದು, ದೇಹದ ರೋಗದಿಂದ ಹಿಡಿದು ಯಾವ ದೋಷಗಳು ದೇವರಲ್ಲಿಲ್ಲ ಅಂತ ಹೇಳೋದಕ್ಕೋಸ್ಕರ ಆಮಯ ಪದವನ್ನು ಇಟ್ಟುಕೊಂಡಿದ್ದಾರೆ. ಪ್ರವೇಕ್ಷಾವೇತಿ ಉದ್ದೇಶ ವಿಭಾಗ ಪರೀಕ್ಷಾದಿ ಉಪಯೋಗಿ ಸಂಗ್ರಹ ಸಂಗ್ರಹಾಯ ಉಪಸರ್ಗ. ವಕ್ಷ್ಯಾಮಿ ಅಂತ ಅಷ್ಟೇ ಹೇಳದೆ ಪ್ರವಕ್ಷ್ಯಾಮಿ ಅಂತ ಯಾತಕ್ಕೆ ಹೇಳ್ತಾರೆ ಅಂದ್ರೆ, ಒಂದು ವಿಷಯ ಹೇಳಬೇಕಾದ್ರೆ ಉದ್ದೇಶ ವಿಭಾಗ ಪರೀಕ್ಷಾ ಇದು ಹೇಳೋ ಕ್ರಮ ಇದು. ಉದ್ದೇಶ ಅಂದ್ರೆ ಏನೀಗ ಏನ್ ವಿಷಯ ಹೇಳ್ತೀರಿ, ಉದ್ದೇಶ ಟೈಟಲ್ ಅದು. ಆಮೇಲೆ ವಿಭಾಗ ಅಂದ್ರೇನು ಕ್ಲಾಸಿಫಿಕೇಶನ್, ಪರೀಕ್ಷಾ ಅಂದ್ರೇನು ಅನಾಮಯ ಅಂದ್ರೆ ಏನು, ಆಮಯ ದೋಷ ದೂರ ಅಲ್ಲ, ಆಮಯ ಅಂದ್ರೆ ದೋಷ, ಅನಾಮಯ ಅಂದ್ರೆ ದೋಷ ದೂರ, ಅನಾಮಯ ಅಂದ್ರೆ ದೋಷ ದೂರ, ಆಮಯ ಅಂದ್ರೆ ದೋಷ, ಅನಾಮಯ ದೋಷ ದೂರ. ಉದ್ದೇಶ ಎಲ್ಲಿದೆ ನಾರಾಯಣ ಚ, ನಾರಾಯಣನಾದರೂ ಚ ಶಬ್ದಕ್ಕೆ ಏನರ್ಥ, ಈಗ ಚ ಶಬ್ದ ಅವ್ಯಯ ಅಲ್ಲಿ ಎಲ್ಲಿ ಉಪಯೋಗಿಸ್ತಾರೆ ನೋಡಿ ಅರ್ಥ ಬೇರೆ ಆಗುತ್ತೆ. ನಾರಾಯಣನಾದರೂ ಏನ್ ಬೇಕಾಗ್ತಾರೆ ಇದ್ದಾರಲ್ಲ ಕೇಳಿ, ಕೆಲವು ದೋಷ ಇಲ್ಲದೆ ಇದ್ದವರು ಇದ್ದಾರೆ, ಮಹಾಲಕ್ಷ್ಮಿ ಇದ್ದಾರೆ ಅಂತ ತಿಳ್ಕೊಬೇಡ, ಅಸ್ವಾತಂತ್ರ್ಯ ದೋಷ ಇದೆ. ನಾರಾಯಣನಾದರೂ ಯಾವ ದೋಷ ಇಲ್ಲದೆ ಇದ್ದವರು, ಅದ್ರಿಂದ ಆಯ್ತು ನಾ ಮಹಾಲಕ್ಷ್ಮಿ ಪರಿ ಏನ್ ಹೇಳ್ಬಹುದು, ಆಯ್ತು ಎಲ್ಲ ಸರಿ ಇದೆ ನಿಮ್ಗೆ ಕೇಸು, ದೇವ್ರಿಗೆ ಹೇಳಿ ಮಾಡ್ತೀನಿ ಅನ್ಬೇಕಷ್ಟೇ, ನಾನು ಮಾಡ್ತೇನೆ ಅಂತ ಹೇಳಾಗಿಲ್ಲ, ದೇವ್ರವೇ ಮಾಡ್ತಾರೆ ಆಯ್ತು ನಾನೇ ಕೊಡ್ತೀನಿ ಅಂತ ಹೇಳ್ಬಿಡ್ತಾರೆ. ಅದು ಆ ಒಂದು ದೋಷ ಮಹಾಲಕ್ಷ್ಮಿಗೆ ಉಂಟಲ್ಲ, ಋಜುಗಳಿಗೆ ಇನ್ನೂ ಕಡಿಮೆ ಆಯ್ತು ಶಕ್ತಿ. ಆ ದೃಷ್ಟಿಯಿಂದ ಯಾವಾಗದ್ದು ಸಮಸ್ತ ದೋಷ ದೂರ ಅಂತ ಹೇಳೋದಕ್ಕೋಸ್ಕರ ನಾರಾಯಣನಾದರೂ ಸಮಸ್ತ ದೋಷ ದೂರನಾದ್ದರಿಂದ ಅದು ನಮಸ್ಕಾರ ಮಾಡೋದು ಅತ್ಯಂತ ಯುಕ್ತ ಅಂತ ಅರ್ಥ. ಆಮಯ ಪದಂ ದೋಷಾಂತ ರೂಪ ಲಕ್ಷಣಂ, ಅದರಿಂದ ಏನು ಉತ್ತರ ಕೊಟ್ಟಾಗಾಯ್ತು ಅಂದ್ರೆ, ದೋಷ ದೂರರಾಗಿಬಿಟ್ರೆ ಸಾಕು ಅನ್ನೋದಾದ್ರೆ ನೀವು ವಾಯುದೇವ ನಮಸ್ಕಾರ ಮಾಡಿದ್ರೆ ಸಾಕು, ಅವರು ದೋಷ ದೂರರಲ್ಲ ಅಂತ ಕೇಳಿದ್ರೆ ಕರೆಕ್ಟ್. ಎಂಥ ದೋಷ ದೂರರವರು, ಸ್ವಾತಂತ್ರ್ಯ ಬದಲ ಅದು ಬಿಟ್ಟು ಉಳಿದ ದೋಷ ದೂರರು ಅಷ್ಟೇ. ಅದು ಪರಮಾತ್ಮ ಮಾತ್ರ ಎಂಥವನು, ಅಶೇಷ ದೋಷ ದೂರ, ಅದನ್ನ ಆತನಿಗೆ ಮಾಡಿದ್ದೇವೆ ಅಂತ ಹೇಳಬೇಕಾಗಿದೆ. ಪ್ರವೇಕ್ಷಾವಿ ಉದ್ದೇಶ ವಿಭಾಗ ಪರೀಕ್ಷಾದಿ ಉಪಯೋಗಿ ಸಂಗ್ರಹಾಯ ಉಪಸರ್ಗ. ವಕ್ಷ್ಯಾವಿ ಅಂತ ಅಷ್ಟೇ ಹೇಳಿದ್ರೆ ಸುಮ್ಮನೆ ಹೇಳ್ತೇನೆ ಅಂತ ಅರ್ಥ, ಪ್ರವಕ್ಷ್ಯಾವಿ ಅಂತ ಹೇಳಿದ್ರೆ ಎಕ್ಸಾಸ್ಟಿವ್ ಆಗಿ ಹೇಳ್ತೀವಿ ಅಂತ ಅರ್ಥ. ಎಕ್ಸಾಸ್ಟಿವ್ ಹೇಳೋದಂದ್ರೆ ಏನು, ಉದ್ದೇಶ ಅದರ ಕ್ಲಾಸಿಫಿಕೇಶನ್ನು, ಕೇವಲ ಪ್ರಮಾಣ ಪ್ರಮಾಣದ ಭಾಗ ಮಾಡೋದು, ಆಮೇಲೆ ಪರೀಕ್ಷಾ ಹುಡುಗವರು ಏನ್ ಹೇಳಿದ್ದಾರೆ ಅದು ಸರಿಯಲ್ಲ ಅಂತ ತೋರಿಸಿಕೊಡೋದು, ಅವಾಗ ಏನಾಗುತ್ತಾಗ ಕನ್ಫರ್ಮ್ ಆಗುತ್ತೆ. ಅದೆಲ್ಲ ಹೇಳೋದಕ್ಕೋಸ್ಕರ ಪ್ರವಕ್ಷ್ಯಾವಿ ಅಂತ ಪ್ರ ಉಪಸರ್ಗ, ಉಪಸರ್ಗವನ್ನಾಗಿ ಪ್ರಿಫಿಕ್ಸ್ ಅಂತಾರಲ್ಲ ಅದೇ, ಅದಕ್ಕೋಸ್ಕರ ಉಪಯೋಗಿಸಿದ್ದಾರೆ. ವಿಭಾಗ ಅಂದ್ರೆ ಕ್ಲಾಸಿಫಿಕೇಶನ್, ಪ್ರಮಾಣ ಎರಡು ವಿಧ, ಕೇವಲ ಪ್ರಮಾಣ ಅನುಪ್ರಮಾಣ ಅಂತ ಹೇಳಿ ಅದು ವಿಭಾಗ ಅಂತ ಕರೀತಾರೆ. ನಹಿ ತದ್ವಿನ ಪ್ರಕೃಷ್ಟ ಲಕ್ಷಣೋಕ್ತಿಶ್ಯ, ಉದ್ದೇಶ ಲಕ್ಷಣ ಪರೀಕ್ಷಾದಿ ಎಲ್ಲವನ್ನು ಹಿಡಿದೇ ಹೋಗಿಬಿಟ್ರೆ ಪ್ರಕೃಷ್ಟ ಲಕ್ಷಣ ಆಗೋದಿಲ್ಲ, ಸಾಮಾನ್ಯ ಲಕ್ಷಣ ಆಗುತ್ತೆ. ಕೆಲವು ದಾರಿ ತೋರಿಸ್ತಾರೆ ಈಗ ಹೋಗ್ರಿ ಅಂದ್ಬಿಡ್ತಾರೆ ಅಷ್ಟೇ, ಕೆದ್ರ ಆಗಲ್ಲ, ಈಗ ಹೋಗ್ರಿ ಮುಂದೆ ಸರ್ಕಲ್ ಬರುತ್ತೆ, ನಾಲ್ಕು ಕಡೆ ಹೋಗಬೇಕಾಗತ್ತೆ, ನೀವು ಬಲಕ್ಕೆ ಹೋಗ್ಬೇಡಿ ಎಡಕ್ಕೆ ಹೋಗ್ಬೇಡಿ ಸೀದಾ ಹೋಗ್ರಿ, ಅವಾಗ ಏನಾಯ್ತಾಗ ಕರೆಕ್ಟ್ ಹೇಳಿ ಅಲ್ಲಿ ಬೇರೆ ಹೋಗ್ಬಿಡ್ತಾರೆ, ಅವ ಡೌಟ್ ಬರುತ್ತೆ ಇಲ್ಲಿ ಹೋಗ್ಬೇಕಾನೆ ಅಂತ ಹೇಳ್ಬಿಟ್ಟು ಹಿಂದೆ ಟ್ರಾಫಿಕ್ ಹೊಡ್ಕತ್ತಿರೋದು ಒಂದೇ ಸಮನೇನೆ, ಕೇಳಕ್ ಟೈಮ್ ಇಲ್ಲ, ಹಿಂದೆ ಮುಂದೆ ಹೋಗ್ಬಿಟ್ಟು ಮತ್ತೆ ಬರಬಿಡಕ್ಕೆ ಬರಬೇಕು, ಮತ್ತೆ ಕೇಳೋ ರಸ್ತೆಗೆ ಆಗಿಬಿಟ್ಟಿದ್ರೆ ಏನಾಗ್ತದಾಗ ನಿಶ್ಚಿಂತೆ ಅಲ್ಲಿಂದ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದು ಸರಿಯಾಗಿ ಹೇಳೋದು ಬೇರೆ, ಸುಮ್ಮನೆ ಹೇಳೋದು ಬೇರೆ. ಕೆಲವರು ಸುಮ್ಮನೆ ಹೇಳ್ಬೇಕು ಹೋಗ್ರಿ ಹೋಗ್ರಿ ಅಂದ್ಬಿಡ್ತಾರೆ ಅಷ್ಟೇ, ಎಲ್ಲಿ ಹೋಗ್ಬೇಕು ಅವರು ಹೋಗ್ರಿ ಹೋಗ್ರಿ ಅಷ್ಟೇ. ಕೆಲವು ಕರೆಕ್ಟ್ ಆಗಿ ಏನ್ ಡೌಟ್ ಬರುತ್ತೆ ಕ್ಲಿಯರ್ ಮಾಡ್ಕೊಂಡು ಹೇಳ್ತಾರೆ, ಕೆಲವು ಈ ಕಡೆ ಹೋಗ್ರಿ ಅದು ಹತ್ರ ಆಗುತ್ತೆ ಬಟ್ ರೋಡ್ ಚೆನ್ನಾಗಿಲ್ಲ ಈ ಕಡೆಯಿಂದ ಹೋಗ್ರಿ ಮತ್ತೆ ಹೇಳ್ತಾರೆ, ಅವಾಗ ಇನ್ನೂ ಕರೆಕ್ಟ್ ಆಗುತ್ತಾರೆ. ಯಾಕೆಂದ್ರೆ ಆ ಕಡೆ ಹೋಗೋದು ನೋಡ್ಬಿಡ್ತಾರೆ, ಯಾಕೆ ಹೋಗಬಾರ್ದು ಅಂದ್ರೆ ಉತ್ತರ ಕೊಟ್ಟಿದ್ದಾರಾಗ್ಲೇ ಅವರು. ಆ ರೀತಿ ಹೇಳೋದಕ್ಕೆ ಏನಂತ ಹೆಸರು, ಪ್ರವಕ್ಷ್ಯಾಮಿ ಅಂತ ಹೆಸರು. ನಗಿ ತದ್ವಿನ ಪ್ರಕೃಷ್ಟ ಲಕ್ಷಣೋಕ್ತಿ ಹಿ ಶ, ಪ್ರಕೃಷ್ಟ ಅಂದ್ರೆ ಶ್ರೇಷ್ಠ, ಶ್ರೇಷ್ಠ ಉತ್ಕೃಷ್ಟ ಪ್ರಕೃಷ್ಟ ಎಲ್ಲ ಒಂದೇ, ಉತ್ಕೃಷ್ಟ ಪ್ರಕೃಷ್ಟವಾದ ಲಕ್ಷಣ ಆಗೋದು ಆಗಲೇ ಹೊರತಿದ್ರು ಆಗೋದಿಲ್ಲ. ಆ ವಿಷಯ ಆಯ್ತು. ಈಗ ಒಂದು ಟೀಕಾರಾಯರು ಇಂಟ್ರೊಡಕ್ಷನ್ ಕೊಟ್ಟು, ಅದಾದ್ರೆ ಆಚಾರ್ಯರ ಮಾತಿಗೆ, ಆಚಾರ್ಯರ ಮಾತಿನಿಂದ ಏನ್ ಹೇಳ್ತಾರೆ ಶುರುವಾಗುತ್ತೆ. ಬಹಳ ಮುಖ್ಯವಾದಂತಹ ಅಂಶ, ಲಕ್ಷ್ಯ ಮಾತ್ರ ವ್ಯಾಪಕವೋ ಧರ್ಮೋ ಲಕ್ಷಣಂ. ಇಲ್ಲಿ ಕೆಲವು ಕ್ಲಾರಿಫಿಕೇಶನ್ ಕೊಡ್ತಾರೆ. ಮೊದಲಿಗೆ ಲಕ್ಷಣ ಹೇಳ್ತೀವಿ, ಪ್ರಮಾಣ ಲಕ್ಷಣ ಹೇಳ್ತೀವಿ ಅಂತ ಹೇಳಿದ್ರಿ. ಲಕ್ಷಣ ಅಂದ್ರೆ ಏನು, ಫಸ್ಟ್ ಲಕ್ಷಣ ಅಂದ್ರೆ ಡೆಫಿನೇಷನ್ ಅಂತ ಕರೀತಾರೆ. ಡೆಫಿನೇಷನ್ ಅಂದ್ರೆ ಲಕ್ಷಣ, ಲಕ್ಷಣ ಅಂದ್ರೆ ಏನು ಅದೇ ಗೊತ್ತಾಗ್ಬೇಕಲ್ಲ. ಅದು ಸರಿಯಾಗಿ ಅರ್ಥ ಮಾಡಬೇಕು. ಈ ಪದಗಳೆಲ್ಲ ಎಲ್ಲಿ ಹೋದ್ರೂ ಬೇಕಿವೆಲ್ಲ ಕೂಡ. ಸುಧಾದಿ ಗ್ರಂಥ ಯಾವ್ದು ಅರ್ಥ ಆಗಬೇಕಾದ್ರೂ ಕೂಡ ಪ್ರಮಾಣ ಲಕ್ಷಣ ಓದಿಬಿಟ್ರೆ ಯಾವ ಗ್ರಂಥ ಬೇಕಾದ್ರೂ ಅರ್ಥ ಆಗುತ್ತೆ. ಇದೊಂದು ಬರದೇ ಹೋದ್ರೆ ಎಷ್ಟು ಹೇಳಿದ್ರು ಗುಳಿಯೋದೇ ಹೋಗ್ತಾ ಇರುತ್ತೆ ಹಾಗೆ. ಅದಕ್ಕೆ ಇದೆಲ್ಲ ಸ್ವಲ್ಪ ಕಷ್ಟಪಡಬೇಕು ಇದಕ್ಕೆ. ಇಷ್ಟು ಕಷ್ಟಪಟ್ರೆ ಎಂದೆಂದು ಇದನ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬಾರ್ದು, ಲೈಟ್ ಆಗಿ ತೊಗೊಳೋದಕ್ಕೂ ಹೋಗಬಾರ್ದು, ಸೀರಿಯಸ್ ಆಗಿ ಓದಿದ್ರೆ ಯಾವ ಭಾಗ ಬೇಕಾದ್ರೆ ತಿಳಿಯಿರಿ. ಲಕ್ಷ ಮಾತ್ರ ವ್ಯಾಪಕೋ ಧರ್ಮೋ ಲಕ್ಷಣ, ಲಕ್ಷಣ ಅಂತ ಹೇಳಬೇಕು. ಈಗ ಲಕ್ಷಣ ಅಂದ್ರೆ ಏನು? ಲಕ್ಷ ಮಾತ್ರ ವ್ಯಾಪಕೋ ಧರ್ಮೋ ಲಕ್ಷಣಂ. ಇವೆಲ್ಲ ಜಸ್ಟ್ ಡಿಫಿಕಲ್ಟ್ ಆಗುತ್ತೆ ಗೊತ್ತಾಗುತ್ತೆ ಶಾಸ್ತ್ರ ತಕ್ಷಣನೇ. ಲಕ್ಷ ಮಾತ್ರ ವ್ಯಾಪಕೋ ಧರ್ಮ, ಎಲ್ಲ ಹೊಸ ಪದ ಇದ್ದಾಗಿರ, ಚಿಕ್ಕ ಪದ ಎಲ್ಲ ಹೊಸವೇ. ಲಕ್ಷ ಅದಕ್ಕೆಲ್ಲ ಅರ್ಥ ತಿಳ್ಕೊಡ್ರಿ. ಲಕ್ಷ ಅಂದ್ರೆ ಏನು? ಯಶ್ಯ ಲಕ್ಷಣ ಮುಚ್ಚತೆ ತಲ್ಲಕ್ಷ. ಯಾವುದ ಲಕ್ಷಣವನ್ನು ಹೇಳ್ತೇವೋ ಅದಕ್ಕೇನಂತ ಕರೀತಾರೆ? ಲಕ್ಷಣ. ಉದಾಹರಣೆಗೆ ಗೋವಿನ ಲಕ್ಷಣ ಹೇಳ್ಬೇಕಾಗಿದೆ. ಮುಂದೆ ಕೆಲಸ ಬರುತ್ತೆ. ಈಗ ಗೋವು ನೋಡ್ತಾ ಜನಗಳಾದ್ರೆ ಗೋವು ಹೇಗಿರುತ್ತೆ ಅಂತ ಕೇಳಬೇಕಾದ್ರೆ ಭಾರಿ ಕಷ್ಟ ಹೇಳ್ಬೇಕಾದ್ರೆ ಗೋವು ಗೋವು ಹೇಗಿರುತ್ತೆ ಅಂತ ಪ್ರಶ್ನೆ ಬಂತು. ಲಕ್ಷ ಯಾವ್ದೀಗ ಗೋವಿ ಲಕ್ಷ ಹೇಳ್ಬೇಕಾದ್ರೆ ಅಲ್ಲ, ಲಕ್ಷ ಯಾವುದು? ಲಕ್ಷ ಗೋವು, ಗೊತ್ತಾಯ್ತಾ? ಲಕ್ಷ ಗೋವು, ಲಕ್ಷಣ ಶಾಸ್ತ್ರಾದಿ ಮಹತ್ವ. ಅದು ಲಕ್ಷ ಯಾವುದು? ಅಲಕ್ಷ ಅಂದ್ರೆ ಗೋವು. ಅಲಕ್ಷ ಅಂದ್ರೆ ಏನೀಗ? ಅಲ್ಲ, ಅಲಕ್ಷ ಅಂದ್ರೆ ಏನು ಸರಿಯಾಗಿ ಅರ್ಥ ಮಾಡ್ಕೋಬೇಕಲ್ಲ. ಲಕ್ಷ ಅಂದ್ರೆ ಗೋವು. ಯಾವ್ದು ಲಕ್ಷ ಹೇಳ್ತಾರೋ ಲಕ್ಷ ಅದು. ಗೋವನ್ನು ಬಿಟ್ಟು ಉಳಿದೆಲ್ಲ ಏನು? ಅಲಕ್ಷ. ಅಲಕ್ಷ ಅಂದ್ರೆ ಏನು? ಥಿಂಗ್ಸ್ ಟು ಬಿ ಎಕ್ಸ್ಕ್ಲೂಡೆಡ್ ಅಂತ ಅರ್ಥ. ಯಾವ್ದನ್ನ ಎಕ್ಸ್ಕ್ಲೂಡ್ ಮಾಡ್ತೇವೋ ಅಲಕ್ಷ ಅದು, ಯಾವ್ದನ್ನ ಹೇಳ್ತೇವೋ ಅದು ಲಕ್ಷ ಅದು. ಹಿಡಿತಾ? ಲಕ್ಷ ಅಲಕ್ಷ ಎರಡು ಪದ ಗೊತ್ತಿರಬೇಕು. ಲಕ್ಷ ಮಾತ್ರ ವ್ಯಾಪಕ ಧರ್ಮ. ಲಕ್ಷದಲ್ಲಿಯೇ ಮಾತ್ರ ಅಂದ್ರೆ ಲಕ್ಷದಲ್ಲಿಯೇ ವ್ಯಾಪಕ ಎಲ್ಲಾ ಕಡೆ ಇರತಕ್ಕಂತಹ ಧರ್ಮ ಗುಣವನ್ನ ಲಕ್ಷಣ ಅಂತ ಕರೀತಾರೆ. ಎಲ್ಲಾ ಲಕ್ಷಗಳಲ್ಲೂ ಕೂಡ ಇದ್ದೇ ಇರತಕ್ಕಂತಹ ಗುಣವನ್ನ ಏನಂತ ಕರೀತಾರೆ? ಲಕ್ಷಣ ಅಂತ ಕರೀತಾರೆ. ಉದಾಹರಣೆಗೆ ಗೋವಿನ ಲಕ್ಷಣ ಅಂತ ಹೇಳಿದೆ. ಈಗ ನಾಲ್ಕಾಲಿರೋದು ಗೋ ಅಂದ್ಬಿಟ್ಟ, ಅವಾಗೇನಾಯ್ತು? ನಾಲ್ಕಾಲ್ ಕೋಣಕ್ಕಿದೆ, ಸಿಂಹಕ್ಕಿದೆ, ಹುಲಿಗಿದೆ, ಗೋಸು ಗೋಗ್ಲೇ ಆಗಿಲ್ಲ. ಅದಕ್ಕೇನಂತ ಕರೀತಾರೆ ಗೊತ್ತಾಗ? ಗೋವಿಗೆ ಕರೆಕ್ಟ್, ಬೇರೆದಕ್ಕೂ ಇದೆ. ಅದಕ್ಕೆ ಅತಿವ್ಯಾಪ್ತಿ ಅಂತ ಕರೀತಾರೆ. ಅತಿವ್ಯಾಪ್ತಿ ಅಂದ್ರೆ ಲಕ್ಷದಲ್ಲೂ ಬಿಟ್ಟು ಆ ಲಕ್ಷಗಳಲ್ಲೂ ಲಕ್ಷಣ ಬಂದ್ರೆ ಅದನ್ನ ಅತಿವ್ಯಾಪ್ತಿ ಅಂತ ಕರೀತಾರೆ. ಇನ್ನೂ ಕೆಲವಿದೆ. ಅವ್ಯಾಪ್ತಿ, ಬಿಳಿ ಬಣ್ಣದ ಗೋವು ಅಂತ ಹೇಳಿಬಿಟ್ಟ. ಬಿಳಿ ಬಣ್ಣದ ಗೋವು, ಕರಿ ಬಣ್ಣದ ಗೋವು ಅಲ್ವೇನಾಗಿದ್ರೆ, ಸೊ ಎಲ್ಲಾ ಲಕ್ಷಗಳಲ್ಲೂ ಬರಲಿಲ್ಲ. ಅದಕ್ಕೇನಂತ ಕರೀತಾರೆ? ಅದಕ್ಕೆ ಅವ್ಯಾಪ್ತಿ ಅಂತ ಹೇಳ್ತಾರೆ. ಇದು ಅವ್ಯಾಪ್ತಿ, ಅದು ಅತಿವ್ಯಾಪ್ತಿ ಆಯ್ತು. ಆಮೇಲೆ ಇನ್ನೂ ಕೆಲವಿದೆ. ಅಲ್ಲಿ ಒಂದು ಗೊರಸಿರೋದು ಗೋವು ಅಂತ ಹೇಳಿಬಿಟ್ಟ. ಒಂದು ಗೊರಸಿರೋದು ಗೋವು, ಗೋವಿಗೆ ಒಂದು ಗೊರಸಿರೋದು ಎಷ್ಟಿರುತ್ತೆ? ಈಗ ಕುದುರೆಗಿರುತ್ತೆ ಒಂದು ಗೊರಸ, ಇದು ಎರಡು ಗೊರಸಿರುತ್ತೆ. ಆದ್ರಿಂದ ಒಂದು ಗರಸಿರೋದು ಅದಿಲ್ಲೇ ಇಲ್ಲ, ಲಕ್ಷಣವೇ ಇಲ್ಲ ಅದಕ್ಕೆ. ಆದ್ರಿಂದ ಮೂರು ದೋಷ ಇರಬಾರದು. ಮೂರು ದೋಷಣ ಇಲ್ಲ, ದೋಷ ಇಲ್ಲದೆ ಹೋದಾಗ ಅದಕ್ಕೇನಂತ ಕರೀತಾರೆ? ಸರಿಯಾದ ರಕ್ಷಣ ಅಂತ ಕರೀತಾರೆ. ಸರಿಯಾದ ರಕ್ಷಣ ನಮ್ಗೆ ಅವಾಗ ತಿಳಿ ಅಡ್ರೆಸ್ ಕೊಡಬೇಕೀಗ. ಬರಿ ಬೆಂಗಳೂರು ಅಂತ ಕೊಟ್ಟು ಎಲ್ಲಿ ಹುಡುಕು ಬೆಂಗಳೂರಿನೊಳಗೀಗ? ಅವಾಗ ಏನ್ ಹನುಮಂತನಗರ ಅಂತ ಕೊಟ್ಟ, ಏನಾಯ್ತು ಈಗೆಲ್ಲ? ಇವರು ಎಲ್ಲ ಹೊರಟೋಯ್ತು. ಈಗ ಸೀರೆ ಎಲ್ಲಿಂದ ಬರ್ತಾನೆ? ಹನುಮಂತನಗರಕ್ಕೆ ಬಂದ. ಆಮೇಲೆ ಯಾವ್ದು ಹನುಮಂತ ಎಷ್ಟು ಮನೆಗಳೀಗ? ಅದು ಎಲ್ಲಿ ಹುಡುಕೋದು ಕೊಡ್ಬೇಕು ನೋಡಿ. ಯಾವ್ದೊಂದು ರೋಡ್ ಹೇಳಿದ, ಮೇನ್ ರೋಡ್ ಅಂತ ಹೇಳಿದ, 50 feet ರೋಡ್, ಅವಾಗ ಒಂದು ಜಾಗ ಸಿಕ್ತ. ಈಗ ಅದ್ರಲ್ಲಿ ಹುಡುಕ್ಬೇಕಾದ ಮತ್ತೆ ಈಗ ಯಾವ್ದ ಕ್ರಾಸ್ ಹೇಳಿದ, ಇನ್ನೂ ಕ್ಲಿಯರ್ ಆಯ್ತು. ಆಮೇಲೆ ಏನ್ ಮಾಡ್ಬೇಕೀಗ? ಮನೆ ನಂಬರ್ ಹೇಳಿದ, ಅಲ್ಲಿಗೆ ಪೂರ್ತಿ ಕ್ಲಿಯರ್ ಆಯ್ತು. ಅಲ್ಲಿ ಏನಾಯ್ತಾರೆ? ಇನ್ನೊಂದು ಮನೆಗೆ ಹೊರಗೆ ಬರೋದು ಕರೆಕ್ಟ್, ಅಲ್ಲಿಗೆ ಹೋಗ್ತಾರೆ. ಅಡ್ರೆಸ್ ಬರೆಯೋದು ಅಂದ್ರೆ ಲಕ್ಷಣ ಕೊಡೋದು ಅಂದ್ರೆ ಒಂದೇ ಕಳೀತಾ. ಈಗ ಲಕ್ಷ ಗೋವಿನ ಲಕ್ಷಣ ಕೊಡೋದು ಅಂದ್ರೆ ನೋಡಿದ ತಕ್ಷಣ ಗೋವು ಅಂತ ಗೊತ್ತಾಗಬೇಕು. ಇಲ್ಲ ಹೋದ್ರೆ ಲಕ್ಷ ಹೇಳಿ ಪ್ರಯೋಜನ ಇಲ್ಲ. ಅಡ್ರೆಸ್ ನಾವೆಲ್ಲ ಮಾತಾಡಬೇಕಾದ್ರೆ ಸಾಮಾನ್ಯ ಉಪಯೋಗ ಪದಗಳಲ್ಲಿ ಏನಿರುತ್ತೆ ಅಂತದ್ದೇ ಲಕ್ಷಣ. ಕೆಲವು ಪದ ಇರುತ್ತೆ ಲಕ್ಷಣ ಆಗಿರೋದಿಲ್ಲ, ಸುಮ್ಮನೆ ಟೆಂಪರರಿ ಹೇಳ್ತಾರೆ, ಅದು ಉಪಲಕ್ಷಣ ಅಂತ ಕರೀತಾರೆ. ಉದಾಹರಣೆಗೆ ಯಾರೋ ದೊಡ್ಡ ಸಭೆಯಲ್ಲಿ ಕೂತಿರ್ತಾರೆ, ಅವ್ರು ಕರಿಬೇಕಾಗಿದೆ. ಈಗ ಅಲ್ಲಿ ಕೆಂಪು ಶಾಲು ಹೊತ್ತು ಕರ್ಕೊಂಬ ಅಂತ ಕರೀತಾರೆ. ನೀನು ಕರ್ಕೊಂಡ್ಬಿಡ್ತಾರೆ. ಆಮೇಲೆ ಹೋಗೋದು ಕೆಂಪು ಶಾಲು ತೆಗೆದುಬಿಟ್ಟಿರ್ತಾರೆ. ಅವರು ಮುಗಿದೋಯ್ತು, ಹುಡುಕಿದ್ದೆ ಹುಡುಕಿದ್ದೆ ಬಚ್ಚೆ. ಅದೇ ಅದ ಎಂತ ಲಕ್ಷಣ ಹೇಳಿದ್ದ? ಅದನ್ನ ಟೆಂಪರರಿ ಲಕ್ಷಣ. ಅಡ್ರೆಸ್ ಹೇಳಿದೆ, ಪರ್ಮನೆಂಟ್ ಅಡ್ರೆಸ್, ಟೆಂಪರರಿ ಅಡ್ರೆಸ್ ಇರುತ್ತೆ. ಆ ತರ ಅಡ್ರೆಸ್ ಕೊಟ್ಟೆ. ಬಸ್ ಸ್ಟ್ಯಾಂಡ್ ಹನುಮಂತ ಗ್ರಹ ಅಂತ ಕೊಟ್ಟು ಎಲ್ಲಿ ಹುಡುಕ್ಬೇಕು? ಬಸ್ ಸ್ಟ್ಯಾಂಡ್ ಹನುಮಂತ ಗ್ರಹ ಅಂತ ಕೊಟ್ರೆ 20 ಅಲ್ಲೇ ನಿಂತಿರ್ಬೇಕು, ನಿಂತಿರೋದಿಲ್ಲ. ಅವು ಈಗ ಹೇಳ್ಬೋದು 10 ಗಂಟೆ ಬರೀ ಸಿಗ್ತಾರೆ ನೋಡಿ, ಅಲ್ಲಿ ಸಿಗ್ತಾರೆ ಅಂದ್ರೆ ಕರೆಕ್ಟ್. ಅದು ಟೈಮ್ ಬೌಂಡ್. ಇದು ಹಾಗಲ್ಲ, ನ್ಯಾಚುರಲ್ ಲಕ್ಷಣ ಹೇಗಿರುತ್ತಿದೋ ಗೋವಿನ ಲಕ್ಷಣ ಹೇಳಿದ ಮೇಲೆ ಯಾವಾಗ ನೋಡಿದ್ರು ಗೋ ಗೋವೇ ಇದೆ, ಗೊತ್ತಾಯ್ತಾ? ಅದಕ್ಕೆ ಪರ್ಮನೆಂಟ್ ಅಡ್ರೆಸ್ಗೆ ಹೋದ್ರೆ ಸಿಗಲೇಬೇಕು. ಟೆಂಪರರಿ ಅಡ್ರೆಸ್ಗೆ ಅದೇನಾಗುತ್ತೆ? ಈಗ ಚೇಂಜ್ ಆಫ್ ಅಡ್ರೆಸ್ ಮಾಡಿದ್ರೆ ಮುಗಿದೋಯ್ತು. ಅದಕ್ಕೋಸ್ಕರ ಯಾವ ಖಚಿತವಾದ ಲಕ್ಷಣ ಹೇಳಬೇಕು, ಎಂತ ಲಕ್ಷಣ ಹೇಳಬೇಕು, ಅದೆಲ್ಲ ತಿಳ್ಕೊಂಡಿರ್ಬೇಕು. ಯಾವ್ದು? ಅಲ್ಲ ಅಲ್ಲ, ಮೂರಿರಬಾರ್ದು ಅಂತ ಹೇಳಿದ್ರು. ಮೂರಿರಬಾರ್ದು ದೋಷಗಳು: ಅವ್ಯಾಪ್ತಿ, ಅತಿವ್ಯಾಪ್ತಿ ಮತ್ತು ಅಸಂಭವ. ಅವ್ಯಾಪ್ತಿ, ಅತಿವ್ಯಾಪ್ತಿ, ಅಸಂಭವ ಅಂತ ಮೂರು ದೋಷಗಳು, ಫ್ಯಾಲಸೀಸ್ ಆಫ್ ಡೆಫಿನೇಷನ್ ಅಂತ ಕರೀತಾರೆ. ಮೂರು ಇಲ್ಲದ ಹೋದಾಗ ಏನಾಗುತ್ತದೆ? ಕರೆಕ್ಟ್ ಲಕ್ಷಣ ಆಗುತ್ತೆ. ಅದು ಅದೆಲ್ಲ ಹೇಳೋದು ಒಂದೇ, ಲಕ್ಷ ಮಾತ್ರ ವ್ಯಾಪಕವು ಧರ್ಮ ಲಕ್ಷಣ. ಲಕ್ಷ ಮಾತ್ರ ವ್ಯಾಪಕ, ಎಲ್ಲಾ ಲಕ್ಷಗಳಲ್ಲೂ ನಿಯಮೇನ ಕಂಡು ಬರತಕ್ಕಂತಹ ಒಂದು ಧರ್ಮವನ್ನ ಏನಂತ ಕರೀತಾರೆ? ಲಕ್ಷಣ ಅಂತ ಕರೀತಾರೆ. ದೃಷ್ಟಾಂತ: ತದುಕ್ತಿ ಶಬ್ದ ವ್ಯವಹಾರಾರ್ಥ. ಅದರಿಂದ ಉಪಯೋಗ ಏನು ಗೊತ್ತಾ? ಶಬ್ದ ಮುಂದೆ ಮೊದಲು ಗೋ ಅಂದ್ರೆ ಹೀಗಿರುತ್ತೆ ಅಂತ ಹೇಳ್ಬಿಟ್ಟ, ಆಮೇಲೆ ಗೋ ಅಂತ ಹೇಳ್ಬಿಟ್ರೆ ಸಾಕು, ಅರ್ಥ ಆಗ್ಬಿಡುತ್ತೆ. ಸಿಂಹ ಅಂದ್ರೆ ಅರ್ಥ ಆಗ್ಬಿಡುತ್ತೆ. ಇಲ್ಲದ ಹೋದ್ರೆ ಬಾಲ ಇತ್ತು, ಮುಖ ಹೀಗಿರುತ್ತಲ್ಲ ಅಂತ ಹೇಳಿದ್ರೆ ಹಿಂದಿಗೆ ಅರ್ಥ ಆಗ್ಬೇಕು. ಶಬ್ದ ವ್ಯವಹಾರ ಬಂದಾಗ ಏನಾಯ್ತು? ಈಗ ಒಂದು ವರ್ಡ್ನಲ್ಲಿ ಅರ್ಥ ಆಗ್ಬಿಡುತ್ತೆ ಅದನ್ನ ತಿಳ್ಕೊಳ್ಳೋದಕ್ಕೆ ಅದು ಪ್ರಯೋಜನ ಉಂಟು. ಶಾಸ್ತ್ರಾದಿಮಾನ್ ಗೌಹಿತಿ ಜ್ಞಾನ ಲಕ್ಷಣೋ ಹಿ ಎಂ ಪಿಂಡಂ ಶಾಸ್ತ್ರಾದಿಮಂತಂ ಪಶ್ಯತಿ ತಮ್ ಗೋಶಬ್ದವಾಚ್ಯಂ ಪ್ರತ್ಯೇತಿ. ಯಾರೋ ಒಬ್ಬನು ಕೇಳಿದ್ರು ಗೋ ಹೇಗಿರುತ್ತೆ ಅಂತ ಕೇಳಿದ್ರೆ, ಗೋ ಅಂದ್ರೆ ಏನು ಅಂತ ಕೇಳಿದ. ಶಾಸ್ತ್ರಾದಿಮಾನ್ ಗೌಹು ಅಂತ ಕರೆದ. ಶಾಸ್ತ್ರಾದಿಮಾನ್ ಗೌಹು, ಶಾಸ್ತ್ರ ಅಂದ್ರೆ ಗಂಗೆದೊಗರು ಅಂತಾರಲ್ಲ ಅದಕ್ಕೆ ಶಾಸ್ತ್ರ ಅಂತ ಕರೀತಾರೆ. ಅದೇ ಬದಲಾದದ್ದು ಅಂತ ಹೇಳಿದ್ರಿಂದ ಅದ್ರ ಜೊತೆಗೆ ಕೋಡು ಗೀಡು ಎಲ್ಲ ಇರಬೇಕು ಅದಕ್ಕೆ. ಅದಿದ್ದಾಗ ಏನಂತಾರೆ ಅದಕ್ಕಾಗ ಅದನ್ನು ಗೋವು ಅಂತ ಕರೀತಾರೆ. ಇಷ್ಟು ಕೇಳಿದ ಮೇಲೆ ಅವನಿಗೆ ಗೋ ಹುಡುಕೋದು ಕಷ್ಟ ಆಗೋದಿಲ್ಲ, ಅವನಿಗೆ ಸುಲಭ ಗೋ ಹುಡುಕ್ಬಿಡ್ತಾರೆ. ಅದಕ್ಕೆ ಶಾಸ್ತ್ರ ಇದೆಯಲ್ಲೋ ನೋಡ್ತಾರೆ. ಅಜಿತ್ತು ಅಂದ್ರೆ ಅವ ಗೋ ಹೌದು, ಅದಿಲ್ಲ ಅಂದ್ರೆ ಏನರ್ಥ? ಗೋವಲ್ಲ ಅಂತ ಅರ್ಥ. ಈ ರೀತಿ ಜ್ಞಾನ ಬಂತದ್ದು. ಎಂ ಪಿಂಡಂ ಶಾಸ್ತ್ರ, ಪಿಂಡಂ ಅಂದ್ರೆ ಶರೀರ, ಯಾವುದೇ ಒಂದು ದೇಹವನ್ನ ಶಾಸ್ತ್ರಾದಿವಂತಂ ಪಶ್ಚಿತ್, ಶಾಸ್ತ್ರಾದಿಗಳನ್ನು ಹೊಂದಿದ್ದಾಗಿ ಕಾಣ್ತಾನೋ ತಮ್ ಆ ದೇಹವನ್ನ ಆ ವಸ್ತುವನ್ನ ಗೋಶಬ್ದವಾಚ್ಯಂ ಪ್ರತ್ಯ ಗೋ ಅಂದ್ರೆ ಇದೆ ಅಂತ ತಿಳ್ಕೊಂಡ್ಬಿಡ್ತಾನೆ. ಯದಾತು ಅಯಂ ಗೌರಿತ್ಯ ಉಪದೇಶಾದಿನ ವ್ಯುತ್ಪತ್ತಿ ತದಾಪಿ ವ್ಯಕ್ತಿ ವಿಶೇಷ ಇವನ ಸರ್ವತ್ರ ತತ್ರ ಉಪದೇಶಾದಿ ಅಭಾವ. ಯದಾತು ಅಯಂ ಗೌರಿತು ಉನ್ನಂಸತ್ತೆ ಏನ್ ಮಾಡಿದ್ರು, ಇದು ಗೋ ಅಂತ ಡೈರೆಕ್ಟ್ ಆಗಿ ತೋರಿಸ್ಬಿಟ್ಟ. ಗೋ ಹುಡ್ಕೊಂಡು ಹೋಗಬೇಕಾಗಿತ್ತು ಅದನ್ನು ಕೇಸ್ ಇದೇ ನೋಡಪ್ಪ ಗೋ ಅಂತ ತೋರಿಸ್ಬಿಟ್ಟ. ಅವಾಗೇನಾಯ್ತು? ತದಾಪಿ ವ್ಯಕ್ತಿ ವಿಶೇಷ ಇವನ ಸರ್ವತ್ರ, ಅವಾಗ ಎಲ್ಲ ಕಡೆ ಬರೋದಿಲ್ಲ ಅದು, ಅವ್ರಿಗೆ ಡೆಫಿನೆಟ್ ಅರ್ಥ ಆಗಿಲ್ಲ. ಇದು ಗೋ ಅಂತ ಅಷ್ಟೇ ಅರ್ಥ ಆಯ್ತು ಅಷ್ಟೇ. ಆದ್ರೆ ಇನ್ನೊಂದು ಗೋ ಕೊಟ್ಟ ಮತ್ತೆ ಹುಡುಕೋ ಭಾರಿ ಕಷ್ಟ. ಅವ್ರಿಗೆ ಲಕ್ಷಣ ಹೇಳ್ಬಿಟ್ರೆ ಏನಾಗುತ್ತಾಗ? ಲಕ್ಷಣ ಹೇಳ್ಬಿಟ್ರೆ ಯಾವಾಗ ಬೇಕಾದ್ರೆ ಹುಡುಕ್ಬೋದು. ಅದನ್ನ ತೋರಿಸಿದಾಗ ಆಗ ಮಾತ್ರ ಗೊತ್ತಾಗುತ್ತೆ. ಆಮೇಲಾದ್ರೆ ಬೇರೆ ಪುಸ್ತಕ ಪುಸ್ತಕ ತಂದ್ಬಿಡ್ತಾರೆ, ಅಕಸ್ಮಾತ್ ಡಿಸ್ಪ್ಲೇಸ್ ಮಾಡಿ ಸಿಗೋದಿಲ್ಲ ಅವ್ರಿಗೆ. ಅದು ಯಾವಾಗ ಪುಸ್ತಕದ ಹೆಸರು ಹೇಳಿ ನಂಬರ್ ಕೊಟ್ಬಿಟ್ಟಾಗ ಏನಾಗುತ್ತೆ? ಎಲ್ಲಿದ್ರು ಸಿಗುತ್ತೆ. ಬರೀ ಜಾಗ ತೋರಿಸ್ಬಿಟ್ರೆ ಜಾಗ ಚೇಂಜ್ ಆಗಬಹುದು, ಆದ್ರೆ ನಂಬರೇ ಕೊಟ್ಬಿಟ್ಟಾಗ ನಂಬರ್ ಚೇಂಜ್ ಆಗುತ್ತೆ. ಅದಕ್ಕೆ ಲಕ್ಷಣಗಳು ಯಾವಾಗಲೂ ಕೂಡ ಆ ಪರ್ಪಸ್ಗೋಸ್ಕರ ಹೇಳೋ ಲಕ್ಷಣಗಳು ಬೇರೆ. ಅಲ್ಲಿ ಯಾತಕ್ಕೆ ಚಾಲೋದಕ್ಕೆ ಕರ್ಕೊಂಬ ಅಂತ ಹೇಳಿದ ಅಂತ ಕೇಳಿದ್ರೆ ಅಷ್ಟೇ ಸೂಕ ಹುಡುಕೋದು ಅವನನ್ನ, ಅದಕ್ಕೆ ಹೇಳಿಬಿಟ್ಟು ಅಷ್ಟೇ. ಬಟ್ ಅದನ್ನ ಏನಂತ ತಿಳ್ಕೊಬಾರ್ದು ಯಾವಾಗಲೂ ಕೂಡ ಲಕ್ಷ್ಯ ಅಡ್ಡಕ್ಕೆ ಚಾಲು ಓದ್ಕೊಡ ಅಂತ ಬರ್ಲಿಕ್ಕಾಗಲ್ಲ ಅವನಿಗೆ. ಕನ್ವೆನ್ಷನ್ ಅಷ್ಟೇ ಇದೆ ಅಂತ ಲಕ್ಷಣ. ಇದು ಪೂರ್ತಿ ಲಕ್ಷಣ. ಅತಸ್ತತ್ರ ವ್ಯಕ್ತಿ ವಿಶೇಷ ಯುತ್ಪನ್ನ ತದನ್ಯತ್ರಾಪಿ ಯುತ್ಪುಚ್ಚು ತದ್ಧರ್ಮೇಶು ವ್ಯವಹಾರಾಲೋಚ್ಯ ವಿಚಾರಿಡೋ ಅವ್ಯಾಪಕಾಂಶ ಪರಿಹೃತ್ಯ ಲಕ್ಷಣಭೂತಂ ಏಕಂ ಗೃಹೀತ್ವಾ ತದ್ವತ್ಸು ಗೋಶಬ್ದ ಸಂಬಂಧಂ ಗೃಹಾತಿ ಪ್ರಾಚೀನ ಪಕ್ಷೇ ಕೇವಲಂ ವ್ಯತಿರೇಕಿಣ ಅತ್ರ ಅನ್ವಯ ವ್ಯತಿರೇಕಿಣ ಇತಿ ವಿಶೇಷ. ಅಲ್ಲಿಗೆ ನಾಳೆಯಿಂದ ಅದನ್ನ ಸರಿಯಾಗಿ ಓದ್ಕೊಂಬರ್ಬೇಕು ಮನೆಯಲ್ಲಿ ಪೂರ್ತಿಯಾಗಿ. ಮೊದಲು ಪ್ರಶ್ನೆ ಕೇಳಿದ ಉತ್ತರ ಕೊಡಬೇಕು ನಾಲ್ಕೈದು. ಲಕ್ಷ ಆಗಲ್ಲ ಏನು, ಎಲ್ಲಿ ಕೇಳದಿದ್ದೆ ಅದು ಕೇಳೋದಿಲ್ಲ, ಕೇಳಿರೋದೇ. ಆದ್ರಿಂದ ಕಷ್ಟ ಉತ್ತರ ಕೊಟ್ಬಿಟ್ರೆ ಮುಂದಿನ ಅರ್ಥ ಆಗುತ್ತೆ. ಈ ರೀತಿ ಸ್ವಲ್ಪ ನಿಧಾನ ಇದೆ. ಅದು ಮುಂದೆ ಅದು ಗವಯ ಅಂದ್ರೆ ಏನದು? ಕಾಡ್ ಹಸು ಅಷ್ಟೇ. ಕಾಡ್ ಹಸು ಹೇಗಿರುತ್ತೆ ಅಂತ ಕೇಳ್ತಾರೆ. ಅದಕ್ಕೊಂದು ಲಕ್ಷಣ ಹೇಳ್ತಾರೆ, ಗೋ ಇದ್ದಾಗಿರುತ್ತೆ ಅಂತ ಅರ್ಥ ಆಗ್ಬಿಡುತ್ತೆ. ಅದು ಮುಂದಿನ ವಿಚಾರ. ಫಸ್ಟ್ ಈಗ ಲಕ್ಷಣ ಅರ್ಥ ಆಗ್ಬಿಡುತ್ತೆ. ನಾಳೆ ದಿವಸ ಸ್ವಲ್ಪ ಸ್ಲೋ ಆಗುತ್ತೆ ಆರಂಭದಲ್ಲಿ, ಆಮೇಲೆ ಫಾಸ್ಟ್ ಆಗುತ್ತೆ. ಅದು ಗಟ್ಟಿಯಾಗಿಬಿಟ್ರೆ ಫೌಂಡೇಶನ್ ಯಾವಾಗಲೂ ಸ್ವಲ್ಪ ಸ್ಲೋನೇ, ಆಮೇಲೆ ಮುಂದೆ ಸರಿ ಹೋಗುತ್ತೆ. ಯಾತಕ್ಕೆ ಬರೀತಾರೆ ಅಂತ ಕೇಳಿದ್ರೆ ಹೇಳ್ತಾರೋ, ಬಾಲಾರಾಮ್ ಬೋಧ ಸಿದ್ಧಾಯಿ. ಇದು ಸೀನಿಯರ್ಸ್, ಅದು ಜೂನಿಯರ್ಸ್, ಅದು ಬಿಗಿನರ್ಸ್. ಇದು ಇನ್ನೂ ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳಿ ಇನ್ನೂ ಸ್ವಲ್ಪ ಸರಳವಾಗಿ ಬರೆಯೋದಕ್ಕೆ ಏನಂತ ಕರೀತಾರೆ? ಪ್ರಮಾಣ ಪದ್ಧತಿ. ಇದು ಪ್ರಮಾಣ ರಷ್ಟೀಕ ಪ್ರಮಾಣ ಪದ್ಧತಿ. ಗುರಿ ಆ ಅರ್ಥ ತಗೋಬಾರ್ದಿಲ್ಲ, ಅದಕ್ಕೆ ಹೇಳ್ತಿರೋದು ಟೆಕ್ನಿಕಲ್ ವರ್ಡ್. ಅದು ಅಲ್ಲಿ ಲಕ್ಷ್ಯ ಬೇರೆ, ಬಿಲ್ಲು ಮಾಡಬಿಡಬೇಕಾದ ಲಕ್ಷ್ಯ ಬೇರೆ. ಅಲ್ಲೂ ಕೂಡ ಲಕ್ಷ್ಯ ಶಬ್ದಕ್ಕೆ ಏನು ಬಂತು ಕೊನೆಗೆ ಮಧ್ಯೆ ಅಂತ? ಅದು ಕೂಡ ಏನಾಯ್ತು ಈ ಮಧ್ಯೆ? ಲಕ್ಷ್ಯ ನೋಡಿ, ಲಕ್ಷ್ಯ ಇರಲಿ ಅಂತ ಕೇಳಿದ. ಯಾವ್ದು ಲಕ್ಷ್ಯ ಅದಕ್ಕೆ ಗಮನ ಇರಲಿ ಅಂತ ಅರ್ಥ. ಫೈನಲಿ ಅದೇ ಅರ್ಥ ಅದು ಕೂಡ, ಗೊತ್ತಾಯ್ತಾ? ಟೆಕ್ನಿಕಲಿ ಇಲ್ಲಿ ಅರ್ಥ ಹೇಳ್ಬೇಕಾದ್ರೆ ಯಾವ್ದು ಲಕ್ಷಣವನ್ನು ಹೇಳುತ್ತೇವೋ ಅದೇನಾಗಿರುತ್ತೆ? ಲಕ್ಷ್ಯ ಅಂತ ತಿಳ್ಕೊಂಡ್ರೆ ಲಕ್ಷಣ ಯಾವ್ದಕ್ಕೆ ನಾವು ಹೇಳದೆ ಬಿಟ್ಟಿದ್ದೇವೆ ಅದೆಲ್ಲ ಯಾವ್ದಕ್ಕೆ ಸೇರಬೇಕದು? ಅಲಕ್ಷ್ಯ ಅದು ತಿಳ್ಕೊಂಡ್ರೆ ಸಾಕು. ವ್ಯಾಖ್ಯಾನ ಅಲ್ಲ, ಇನ್ನೊಂದು ಇಂಡಿಪೆಂಡೆಂಟ್ ವರ್ಕ್ ಅದು. ಪ್ರಮಾಣ ಲಕ್ಷಣ ಟೀಕಾ, ಇದಕ್ಕೆ ವ್ಯಾಖ್ಯಾನ ಯಾವ್ದು? ಇದೇ ತರನೇ ಇದೆ. ಇಲ್ಲಿ ವಾಕ್ಯನೇ ಇಟ್ಟಿದ್ದಾರೆ, ಇಲ್ಲಿ ವಾಕ್ಯ ಇಟ್ಟಿದ್ದಾರೆ. ಪ್ರಮಾಣ ಚಂದ್ರಿಕ, ಹೌದು ಪ್ರಮಾಣ ಚಂದ್ರಿಕ. ಅವ್ರೇನ್ ಮಾಡಿದ್ದಾರೆ? ಎಷ್ಟೋ ಇದನ್ನು ತೆಗೆದು ಎಷ್ಟು ಬೇಕು ಅಷ್ಟು ಮಾತ್ರ ಉಳಿಸಿಕೊಂಡು ತೆಗೆದು ಹಾಕ್ಬಿಟ್ಟಿದ್ದಾರೆ ಅಷ್ಟೇ. ಆದ್ರಿಂದ ಇನ್ನೂ ಸುಲಭ ಓದೋರಿಗೆ. ಸಾಮಾನ್ಯವಾಗಿ ಶಾಸ್ತ್ರೀಯ ಪದ್ಧತಿಯಲ್ಲಿ ಶಾಸ್ತ್ರ ಓದ ಹೊರಟಾಗ ಫಸ್ಟ್ ಯಾವ್ದು ಹೇಳ್ಕೊಡ್ತಾರೆ? ಪ್ರಮಾಣ ಚಂದ್ರಿಕ ಹಿಡ್ತಾರೆ, ಆಮೇಲೆ ಪ್ರಮಾಣ ಪದ್ಧತಿ ಹಿಡ್ತಾರೆ, ಆಮೇಲೆ ಪ್ರಮಾಣ ಟೀಕ ಹಿಡ್ತಾರೆ. ಅಲ್ಲಿ ಫುಲ್ ಫುಲ್ ಗ್ರಿಪ್ ಸಿಗುತ್ತೆ ಅಂತ ಅರ್ಥ. ಆದ್ರೆ ಸರ್ವಮೂಲ ಗ್ರಂಥ ಪಾಠ ಆದ್ರಿಂದ ಸೀದಾ ಇದಕ್ಕೆ ಬಂದಿರೋದು. ಓ ನಮಸ್ಪರಸ್ಮೈ ಪುರುಷಾಯ ಭೂಯತೆ ತದುದ್ಭವ ಸ್ಥಾನ ನಿರೋಧ ಲೀಲಯ.